पूर्ण ज्ञान विसरण से उत्तुंगवत्तरंगाय मध्वदुर्गाप्तये नमः। गुरुमखिलगुणज्ञं सद्गुणनिकाधिवासं शमदमपरिनिष्ठं सत्त्वनिष्ठं बलिष्ठं सकलसुजनकृष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च कल्पवृक्षाय हनुमतां कामधेनवे नीलाकरार्पितानन्तलीला गोपालपालितान् विद्यापयोनिधीन् वन्दे ब्रह्म विद्या गुरुन्मः। ब्रह्मचर्य हरिप्रीति सुविद्या पादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजराय पदद्वन्द्वारिजासक्तमानसान् विश्वप्रिय गुरून् वन्दे मन्दोऽहं हे विशुद्धये सत्यं सत्यं पुनस्सत्यं विष्णुतीर्थप्रसादतः सर्वे कामा भवन्त्येव शमतो बिम्बसन्निधौ चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रयमतिर्थं वन्देत्यभीष्टदम् श्रीगुरुभ्यो नमः। हरिः ॐ ॐ जन्मार्जस्य त्वन्वयादिगरभश्चार्थेष्वविघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां निषादयो यत्तस्य सर्गो मृषा धाम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः। हरिः ॐ
ಬೆಳಿಗ್ಗೆ ಮಾಡಿದ್ದೀರಲ್ಲ?
ಇಲ್ಲ, ಬೆಳಿಗ್ಗೆ ಮಾಡಲಿಲ್ಲ. ಅವ್ರು ಬೆಳಿಗ್ಗೆ ಬೇರೆ
ಹೌದಾ?
ಎಲ್ಲ
ಆಚಮ್ಯ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಧವ ಸ್ವಾಹ ಕೃಷ್ಣಯ ಮಹಾಮಂತ್ರಿಯಮಃ ಶ್ರೀಧರಾಯ ಮಹರ್ಷಿಗೀತಾಮಃ ಪದ್ಮನಾಭಾಯ ಮಹಾದಾಮೋದರಾಮ ಸಂಕರ್ಷಣಾಯ ಮಹಾವಾಸುದೇವ ಮಹಾಪ್ರದ್ಯುನ್ನಾಥಾಮಹಾಪ್ರಭೋತ್ತಮೋಕ್ಷಮಹಾರತಿಮಹಾ ಅಚ್ಯುತಾನ ಮಹಾಜನಾದನ ಉಪೇಂದ್ರಾಯ ಶ್ರೀಕೃಷ್ಣ ಮಹಾಭೋ ಅದ್ಯ ಪೂರ್ವೋಚ್ಚರತೆ ವಿಶಿಷ್ಟಾಯ ಶುಭತಿಥೌ ಪ್ರೋಷ್ಠಪದೀ ಪ್ರಯುಕ್ತ ಪ್ರೋಷ್ಠಪದಿ ಮಾಸೇ ಕರಿಷ್ಯಮಾಣ ಭಾಗವತ ಪ್ರವಚನಾಕ್ಷಂ ಕರ್ಮ ಗುರುವಂತರ್ಗತ ಭಾರತೀಯರಣ ಮುಖ್ಯಪ್ರಾಣ ಅಂತರ್ಗತ ಅಂಬರಣೀಪತಿ ವೇದವ್ಯಾಸ ಪ್ರೇರಣೆಯ ಅಂಬರಣೀಪತಿ ವೇದವ್ಯಾಸ ಪ್ರೀತ್ಯರ್ಥಂ ಮೊಮ್ಮ ಸಕಲ ಕುಲ ಉದ್ಧಾರಣಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಶ್ರೀ ಹರಿವಾಯುಗುರು ಅನುಗ್ರಹ ಸಿದ್ಧಾರ್ಥಂ ಆಚಾರ್ಯ ಮುಖೇನ ಭಾಗವತ ಪ್ರವಚನಾಖ್ಯಂ ಕರ್ಮ ಕಾರಯಿಷಿ. ಇಲ್ಲಿ ಒಂದು ಚೂರು ಮಂತ್ರಾಕ್ಷತೆ ಗ್ರಂಥದ ಮೇಲೆ ಎರಡು ಕಡೆ ಹಾಕಿ ನಮಸ್ಕಾರ ಮಾಡಿ ನಮೋಸ್ತನಂತಾಯ ಸಹಸ್ರಮೂರ್ತಯ ಸಹಸ್ರಪಾದ ಶಿರೋರ್ವಾಹವೇ ಸಹಸ್ರನಾನ್ಯೇ ಪುರುಷಾಕೃತೇ ಸಹಸ್ರಕೋಟಿ ಗಧಾರಣೇ ನಮಃ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ವಾಣಿಹಿರಣ್ಯಗರ್ಭಾಭ್ಯಾಂ ನಮಃ ಉಮಾಮಹೇಶ್ವರಾಭ್ಯಾಂ ದ್ವಿತೀಯ ಪುರಂದರಾಭ್ಯಾಂ ನಮಃ ಅರುಂಧತಿ ವಿಶಿಷ್ಟಾಭ್ಯಾಂ ನಮಃ ಇಷ್ಟದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾಣಸ್ಥ ಕರ್ಮಣಃ ಸುಮೋಸ್ತಮಸ್ತು ಭವಂತೋರ್ವಂತು ಕರಿಷ್ಯಮಾಣಸ್ಥ ಕರ್ಮಣಃ ಸುಮೋಸ್ತಮಸ್ತು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಷ್ಣಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ ಶಿವನ್ ಮಹಾಗಣಾಧಿಪತಿಯ ಮಹಾ ಮನಸ ಉದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಪಾಂಡವಿಗೆ ನಮಸ್ಕಾರ ಮಾಡಿಕೊಂಡು ಭಾಗವತ ಹೋದ ಎರಡು ದಿವಸದ ಕಳೆದ ಪೂರ್ಣ ಕೊಡದು ಬಿಟ್ಟಿದ್ದೀರಾ, ಇನ್ನೇನು ಹೇಳಬೇಕು? ಮತ್ತು ಬೆಳಗ್ಗೆ ತುಂಬಾ ಕುಡಿತಾ ಇದ್ದೀರಾ, ದ್ವಾರಕಾನಾಥಾಚಾರ್ಯ ಅವರು ಕೊಟ್ಟದ್ದು. ಈಗ ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೋಡುತ್ತಾ ಆ ಮುಖದಲ್ಲಿ ಭಾಗವತವನ್ನು ನೋಡೋಣ. ಈ ಕಾಲದಲ್ಲಿ ಇದು ಪ್ರೋಷ್ಠಪದಿ ಭಾಗವತ ಅಂತ ಹೇಳುತ್ತಾರೆ. ಪ್ರೋಷ್ಠಪದಿ ಭಾಗವತ ಅಂದರೆ ಯಾಕೆ ಹೆಸರು ಬಂತು? ಪ್ರೋಷ್ಠಪದಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಹೇಳುತ್ತಾರೆ, ಅಲ್ಲಿ ಶಬ್ದಗಳಿವೆ. ಪ್ರೋಷ್ಠ, ಪ್ರೋಷ್ಠ ಅಂದರೆ ಅದನ್ನ ಹೊಡೆಯೋಣ, ಹೊಡೆದರೆ ಪ್ರ ಓಷ್ಠ ಅಂತ ಬಂತು. ಪ್ರ ಓಷ್ಠ ಪ್ರೋಷ್ಠ. ಓಷ್ಠ ಅಂದ್ರೆ ಅಟ್ಟೆಯನ್ನು ಅಂದ್ರೆ ತುಟಿ. ಓಷ್ಠ ಅಂದ್ರೆ ತುಟಿಗಳು. ಪ್ರೋಷ್ಠ ಅಂದ್ರೆ ಪ್ರಕೃಷ್ಟವಾದ ಓಷ್ಠ, ಒಳ್ಳೆ ತುಟಿಗಳು ಯಾವುದಕ್ಕಿದೆಯೋ ಅದು ಪ್ರೋಷ್ಠ. ಯಾರಿಗೆ? ಮನುಷ್ಯರಿಗ ಅಲ್ಲಂತೆ. ಯಾರಿಗೆ ಅಂದರೆ ಆಕಳಿಗೆ ಇರುವುದು ಪ್ರೋಷ್ಠ. ಅದಕ್ಕೆ ದೇವರು ಹಾಲನ್ನು ಕರೆದರೆ ಆಕಳ ಕರುವಿನ ಎಂಜಲಿರಬೇಕು. ಅದಕ್ಕೆ ಆಕಳ ಕರುವು ತಾನು ಹಾಲು ಕುಡಿದ ಮೇಲೆ ಆ ಎಂಜಲನ್ನ ಮತ್ತು ನಾವು ಮಡಿಯಂತ ನೀರಾಕಿ ತೊಳೆದರೆ ಬರಲ್ಲ ಹಾಲು. ಆ ಎಂಜಲು ಸಹಿತವಾಗಿ ನೊರೆ ಸಹಿತವಾಗಿ ಕರೆಯಬೇಕು. ಕರೆದರೆ ಆ ಹಾಲು ವಿಶೇಷವಾಗಿ ಭಗವಂತನ ಪೂಜೆಗೆ ಬರುತ್ತೆ. ಕರುವಿನ ತುಟಿ ತುಂಬಾ ಶ್ರೇಷ್ಠ ಪವಿತ್ರ. ನಮ್ಮ ತುಟಿ ಹಾಗಲ್ಲ, ನಾವು ನಮ್ಮ ತುಟಿಯನ್ನು ಮುಟ್ಟಿಕೊಂಡ್ರೇನೆ ಕೈ ತೊಳಿಬೇಕಾಗುತ್ತೆ. ಭಾರತ ಹೇಳುತ್ತೆ ಎಂಜಲು ಅಂತ, ನಮ್ಮ ಎಂಜಲು ಪವಿತ್ರ ಅಲ್ಲ, ಕರುವಿನ ಎಂಜಲು ಬಹಳ ಪವಿತ್ರ, ಆಕಳ ಎಂಜಲು. ಅದಕ್ಕೆ ಪ್ರೋಷ್ಠ ಅಂತ ಕರೆದದ್ದು ಆಕಳನ್ನ. ಈ ನಕ್ಷತ್ರಗಳು ಗುಂಪಿವೆ, ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಅಂತ ಇವೆಲ್ಲ. ಅದರಲ್ಲಿ ಅಶ್ವಿನಿ ನಕ್ಷತ್ರ ಅಂದ್ರೆ ಸಾಮಾನ್ಯ ಕಲ್ಪನೆ ಇರುತ್ತೆ ಒಂದು ನಕ್ಷತ್ರ ಅಂತ ಅಲ್ಲಂತೆ. ಜ್ಯೋತಿಷ್ಯ ಪ್ರಕಾರ ನೋಡಿದರೆ ನಕ್ಷತ್ರಗಳ ಗುಂಪನ್ನ, ಒಂದು ಗುಂಪನ್ನ ಒಂದು ನಕ್ಷತ್ರದ ಹೆಸರಿಂದ ಕರೀತಾರೆ. ಅಶ್ವಿನಿ ಅಂದರೆ ಕುದುರೆಯ ಮುಖ ಆಕಾರದಲ್ಲಿ ನಕ್ಷತ್ರಗಳ ಗುಂಪು ನಿಂತಿದ್ರೆ ಅದನ್ನ ಅಶ್ವಿನಿ ನಕ್ಷತ್ರ ಅಂತ ಕರೀತಾರೆ. ಹಾಗೆ ಪ್ರೋಷ್ಠ ಪದ ಅಂದರೆ ಪ್ರಕೃಷ್ಟವಾದ ಓಷ್ಠ ಯಾವುದಕ್ಕಿದೆಯೋ ಪ್ರೋಷ್ಠ ಆಕಳು, ಆಕಳಿನ ಪಾದದಷ್ಟು ಆಕಾರದಲ್ಲಿ ನಕ್ಷತ್ರಗಳು ಎಲ್ಲಿರುತ್ತೋ ಅವುಗಳನ್ನ ಪ್ರೋಷ್ಠ ಪದ ಅಂದ್ರು. ಯಾವುದದು ಪ್ರೋಷ್ಠ ಪದ ಅಂದರೆ ಪೂರ್ವಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಈ ಎರಡೂ ಕೂಡ ಆಕಳ ಪದದ ಆಕಾರದಲ್ಲಿರುವ ನಕ್ಷತ್ರಗಳು. ಆ ನಕ್ಷತ್ರಗಳು ಪ್ರೋಷ್ಠ ಪದ ಯಾವ ತಿಂಗಳಿಗೆ ಸಂಬಂಧ ಆಗುತ್ತೋ ಅದು ಪ್ರೋಷ್ಠ ಪದಿ. ಯಾವ ತಿಂಗಳ ಹುಣ್ಣಿಮೆಯಲ್ಲಿ ಪೂರ್ವಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರಗಳು ಬರುತ್ತೋ ಆ ತಿಂಗಳಿಗೆ ಭಾದ್ರಪದ ಮಾಸ ಅಂತ ಹೆಸರು, ಅಥವಾ ಪ್ರೋಷ್ಠಪದಿ ಅಂತ ಹೆಸರು. ಯಾವ ತಿಂಗಳ ಹುಣ್ಣಿಮೆಗೆ ಚಿತ್ತ ನಕ್ಷತ್ರ ಬರುತ್ತೋ ಅದು ಚೈತ್ರ ಮಾಸ, ವಿಶಾಖ ನಕ್ಷತ್ರ ಬಂದರೆ ವೈಶಾಖ ಜ್ಯೇಷ್ಠ, ಹಾಗೆ ಶ್ರವಣ ನಕ್ಷತ್ರ ಬಂದರೆ ಶ್ರಾವಣ. ಹಾಗೆ ಆಯಾ ನಕ್ಷತ್ರಗಳು ಯಾವ ಹುಣ್ಣಿಮೆಗೆ ಸಂಬಂಧ ಪಡುತ್ತೋ ಆ ತಿಂಗಳನ್ನ ಆ ನಕ್ಷತ್ರದ ಹೆಸರಿಂದ ಕರೆದರು. ಹಾಗಾದರೆ ಇದು ಕೋಷ್ಠಪದಿ ಅಂತಾಯಿತು. ಈ ಕೋಷ್ಠಪದಿ ಮಾಸದಲ್ಲಿ ಹೇಳಿಸುವ ಭಾಗವತಕ್ಕೆ ಕೋಷ್ಠಪದಿ ಭಾಗವತ ಅಂದರು. ಎಲ್ಲ ಮಾಸಗಳಿರುವಾಗ ಈ ಮಾಸದಲ್ಲೇ ಭಾಗವತ, ತತ್ರಾಪಿ ಶುಕ್ಲಪಕ್ಷದಲ್ಲಿ ಹೇಳಿಸಲಿಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿದೆ. ಜ್ಞಾನಪ್ರದನಾದ ಭಗವತ್ ಸನ್ನಿಧಾನ ಈ ತಿಂಗಳಲ್ಲಿ ಜಾಸ್ತಿ. ಆದ ಕಾರಣ ವೇದವ್ಯಾಸರ ಸನ್ನಿಧಾನ ತತ್ರಾಪಿ ಶುಕ್ಲಪಕ್ಷದಲ್ಲಿ ವಿಶೇಷವಾಗಿ ಬೆಳಗುತ್ತಾ ಇದೆ. ಆದ ಕಾರಣ ಈ 15 ದಿವಸದಲ್ಲಿ ಯಾರಾದರೂ ದೀಕ್ಷೆಯಿಂದ ಶ್ರದ್ಧೆಯಿಂದ ಭಾಗವತವನ್ನ ಕೇಳುತ್ತಾರೋ, ದೀಕ್ಷಾ ಶ್ರದ್ಧ ಅಂದ್ರೆ ಅದರಲ್ಲಿ ಉಪವಾಸ ಬಂತು, ಉಪವಾಸದಿಂದ ಕೇಳಬೇಕಂತೆ ಈ ಭಾಗವತವನ್ನ. ಎರಡು ರೀತಿ ಉಪವಾಸ, ಉಪವಾಸ ಕೂತಾಗ ನಾವಿರ್ತೇವೆ ಮನಸ್ಸೆಲ್ಲೋ ಇರುತ್ತೆ, ಅದು ಉಪವಾಸ ಅಲ್ಲ. ಭಾಗವತದಲ್ಲೇ ಮನಸ್ಸಿಟ್ಟಿರೋದು ಉಪವಾಸ. ಎರಡನೆಯದು ಗೊತ್ತು ಉಪವಾಸ ಯಾವುದೊಂದು ನಿಯತವಾದ ಆಹಾರವನ್ನ ಸ್ವೀಕಾರ ಮಾಡಿಕೊಂಡು ಈ ಭಾಗವತವನ್ನ ಕೇಳೋದು. ಉಪವಾಸದ ಎರಡನೇ ಲಕ್ಷಣ ಏನು ಅಂದರೆ ನಾಲಿಗೆಯ ಹಿಡಿತ ಬ್ರಹ್ಮಚರ್ಯ 15 ದಿವಸ ಪಾಲನೆ ಮಾಡಬೇಕಂತ. ಹಿತ ಮಿತ ಆಹಾರ ಸೇವನೆ ಈ 15 ದಿವಸ ಮುಖ್ಯ. 15 ದಿವಸ ಉಪವಾಸ ಇರ್ಲಿಕ್ಕಾದ್ರೆ ಬಹಳ ಉತ್ತಮ, ಪೂರ್ಣ ಉಪವಾಸ ಆಗಲ್ಲ. ಎಷ್ಟು ತಗೊಂಡರೆ ಪ್ರಾಣಧಾರಣೆ ಆಗುತ್ತೋ ಅಷ್ಟು ತಗೊಂಡು ಹೇಳಿದರೆ, ಅಷ್ಟು ತಗೊಂಡು ಕೇಳಿದರೆ ಇನ್ನೂ ಉತ್ತಮ. ಅಥವಾ ಕಥಾ ಕೇಳಲಿಕ್ಕೆ ಭಂಗ ಆಗದ ರೀತಿಯಲ್ಲಿ ಎಷ್ಟು ತಗೊಂಡರೆ ಉತ್ತಮನೋ ಅಷ್ಟು ತಗೊಳ್ಳೋದು ಉತ್ತಮ. ಕೊನೆಗೆ ಭಾಗವತದಲ್ಲಿ ಹೇಳ್ತಾರೆ ಉಪವಾಸ ಪ್ರಧಾನ ಅಂತ ಹೇಳೋದಲ್ಲ, ಉಪವಾಸ ಮಾಡಿ ಕಥೆಯೇ ನಿಂತು ಬಿಟ್ರೆ, ಹೇಳೋರು ಕೂಡೋರು ಮರದಿ ಬಿಟ್ರೆ ಬೇಡ, ಕಥೆಯಲ್ಲಿ ಬಂಗಲಾರದಂತ ರೀತಿಯಲ್ಲಿ ಆಹಾರ ಸೇವನೆ ಪ್ರಧಾನ ಅಂದ್ರು. ಆ ರೀತಿಯಲ್ಲಿ ಈ 15 ದಿವಸಗಳ ಕಾಲ, 15 ಅಲ್ಲ 14 ಕಾಣುತ್ತೆ, ಇವತ್ತು ಪಾಠ್ಯದ ಮೇಲೆ ವಿಧಿಗೆ ಬಂದಿದೆ, ಅದ ಕಾರಣ 14 ದಿನಗಳ ಕಾಲ ಭಾಗವತ ಏನು ಶುಕಾಚಾರ್ಯರು ನಿಂತು ನುಡಿಸ್ತಾರೆ ಅದನ್ನ ನೋಡೋಣ. ಏನಿದೆ ಈ ಭಾಗವತದಲ್ಲಿ ಹೇಳ್ತಾರೆ, ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ನಿರ್ಣಯ. ಇಡೀ ಭಾರತದ ಅರ್ಥ ನಿರ್ಣಯ ಮಾಡಿ ಅದರ ಸಾರವನ್ನೆಲ್ಲ ಈ ಭಾಗವತದಲ್ಲಿ ಇಟ್ಟಿದ್ದಾರೆ. ಬ್ರಹ್ಮಸೂತ್ರಗಳ ಅರ್ಥವನ್ನೆಲ್ಲ ಕೂಡ ಈ ಭಾಗವತದಲ್ಲಿ ತೋರಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗಾಯತ್ರಿ ಭಾಷ್ಯ ರೂಪೋಸವ, ಇದು ಇಡೀ ಗಾಯತ್ರಿ ಮಂತ್ರದ ಭಾಷ್ಯವಾಗಿದೆ. ಹೌದಾ ಅಂದರೆ ಅದಕ್ಕೆ ಉತ್ತರವಾಗಿ ಕೊಟ್ಟದ್ದು ಮೊದಲನೇ ಶ್ಲೋಕದಲ್ಲಿ ಭೀಮಹಿ ಅಂತ. ಗಾಯತ್ರಿ ಮಂತ್ರದಲ್ಲಿ ಬರುವುದು ಭೀಮಹಿ ಎಂಬ ಶಬ್ದ, ಇಲ್ಲಿಯೂ ಭೀಮಹಿ ಅಂತ ಬರ್ತಾ ಇದೆ. ಅಂದರೆ ಗಾಯತ್ರಿ ಮಂತ್ರ ಯಾವ ದೇವರನ್ನ ಕುರಿತು ಹೇಳ್ತಾ ಇದೆ ಅದೇ ದೇವರನ್ನ ಕುರಿತು ನಾವು ಹೇಳುತ್ತಾ ಇದ್ದೇವೆ, ಅದೇ ಮೂರ್ತಿಯನ್ನು ಪ್ರತಿಪಾದನೆ ಮಾಡುತ್ತಾ ಇದ್ದೇವೆ. ವೇದಾರ್ಥ ಪರಿಬ್ರಹ್ಮಿತ, ವೇದಗಳನ್ನೆಲ್ಲ ಪೂರ್ಣವಾಗಿ ಒಳಗೊಂಡಿದೆ ಈ ಭಾಗವತ. ಪುರಾಣ ಸಾರ ರೂಪ, ಪುರಾಣಗಳನ್ನ ಓದಿದರೆ ನಾನಾ ರೀತಿಯಾಗಿ ಅರ್ಥ ಆಗುತ್ತೆ, ಆದರೆ ಭಾಗವತ ಓದಿದರೆ ಒಂದೇ ರೀತಿಯಾಗಿ ಅರ್ಥ ಆಗುತ್ತೆ. ಪುರಾಣಗಳ ಸಾರವನ್ನು ರೂಪಯತಿ ಅಂದರೆ ನಮಗೆ ಪುರಾಣಗಳ ಸಾರ ಚೆನ್ನಾಗಿ ತಿಳಿಸಿಕೊಡುತ್ತೆ, ಆದ್ದರಿಂದ ಇದನ್ನ ಪುರಾಣ ಸಾರರೂಪ ಅಂದ್ರು. ಅರ್ಥ ಭಾಗವತ ಮಾತ್ರ ನಮಗೆ ಸ್ಪಷ್ಟವಾಗಿ ಪುರಾಣಗಳ ಸಾರ ಯಾವುದು, ಬಿಂಬ, ಬಿಂಬನ ಪರಿಚಯವೇ ಪುರಾಣಗಳ ಸಾರ. ಆ ಬಿಂಬನನ್ನ ತಿಳಿಸಿಕೊಡ್ಲಿಕ್ಕೆ ಹೊರಟದ್ದು ಅದನ್ನು ರೂಪಣೆ ಮಾಡಿಕೊಡೋದೇ ಭಾಗವತ. ಸಾಕ್ಷಾತ್ ಭಗವತೋದಿತ, ಶ್ರೀಹರಿಯೇ ಸಾಕ್ಷಾತ್ತಾಗಿ ಹೇಳಿದ್ದನ್ನ. ದ್ವಾದಶ ಸ್ಕಂಧ ಸಂಯುಕ್ತ, 12 ಸ್ಕಂಧಗಳಿಂದ ಕೂಡಿದೆ. 12 ಸ್ಕಂಧಗಳಲ್ಲಿ ಒಂದೊಂದು ಸ್ಕಂಧ ಕೇಳುವಾಗ ಮುನ್ನ ಕೇಳಿದ್ದೀರಾ, ಈಗ ಕೇಳಲಿಕ್ಕೆ ಮೊದಲೇ ಒಂದು ಚೂರು ನೆನಪಿಟ್ಟುಕೊಂಡು ಕೇಳಿದರೆ ಸ್ವಲ್ಪ ಹಂತ ಜಾಸ್ತಿ ಆಗುತ್ತೆ. ಏನಂತ, ಪ್ರತಿಯೊಂದು ಸ್ಕಂದದಲ್ಲಿ ಆಯಾ ಸ್ಕಂದ ಪ್ರತಿಪಾದ್ಯ ಭಗವದ್ ರೂಪಗಳು ನಿಂತಿವೆ. ಮೊದಲನೆಯ ಸ್ಕಂಧ ಪ್ರತಿಪಾದ್ಯ ಭಗವದ್ ರೂಪ ಕೇಶವ, ಕೊನೆಯ ಸ್ಕಂಧ ಪ್ರತಿಪಾದ್ಯ ರೂಪ ದಾಮೋದರ. ಕೇಶವನಿಂದ ದಾಮೋದರ ಪರ್ಯಂತ 12 ರೂಪಗಳು ಬೆಳಗತಾ ಇವೆ. ಅಷ್ಟೇ ಅಲ್ಲ, ಯಾವ ಸ್ಕಂಧದ ಆಯಾ ಅಕ್ಷರಗಳು ಏನು ಭಗವಂತ ನುಡಿಸ್ತಾ ಇದ್ದಾನೆ, ಆ ಎಲ್ಲಾ ಅಕ್ಷರಗಳಲ್ಲಿ ಆ ಅರ್ಥದಲ್ಲಿ ಭಗವತ್ ರೂಪಗಳು ನಿಂತು ಆ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ನಂತರ ನಮ್ಮ ಹೃದಯಕ್ಕೆ ಸೇರತಾ ಇವೆ. ಆ ದೇವರಿಗೆ ನಾವು ಆಹ್ವಾನ ನೀಡೋಣ. ಆಹ್ವಾನ ನೀಡಿದರೆ ಭಗವಂತ ನಮ್ಮಲ್ಲಿ ಪ್ರವೇಶ ಮಾಡಿ ಪರಿಣಾಮ ಬೀರುತ್ತಾನೆ, ಪೂರ್ಣ ಪರಿಣಾಮ ಬೀರುತ್ತಾನೆ ಎಂದು ಭಾಗವತ ತುಂಬಾ ಸಲ ಕೇಳಿರುತ್ತೇವೆ. ಆದರೆ ಈ ಅನುಸಂಧಾನದಿಂದ ಕೇಳಿದರೆ ಮನಸ್ಸಿನಲ್ಲಿ ತುಂಬಾ ಆನಂದ ಆಗ್ತಾ ಇರುತ್ತೆ. ಅದ್ಯಾಕೋ ಈ ಸಲ ಭಾಗವತ್ ಚೆನ್ನಾಗಿದೆ ಅನ್ಸುತ್ತೆ, ಸುಲಭವಾಗಿ ಕೇಳೋದೆ. ಆ ಕಾರಣ ದೇವರು ಒಳಗೆ ಸೇರಿ ಪರಿಣಾಮ ಬೀರೋದು. ಆ ರೀತಿಯಲ್ಲಿ ದ್ವಾದಶ ಸ್ಕಂಧ ಸಂಯುಕ್ತ ಶತ ವಿಚ್ಛೇದ ಸಂಯುಕ್ತ, 100 ವಿಚ್ಛೇದ ಭಾಗಗಳಿಂದ ಕೂಡಿದ ಪ್ರಧಾನವಾದ ಭಾಗಗಳನ್ನು ಕೊಟ್ಟಿದ್ದಾರೆ. ಈ 100 ಭಾಗಗಳಿಗೆ ನಾರಾಯಣಾದಿ 100 ರೂಪಗಳು ನಿಯಾಮಕವಾಗಿ ನಿಂತಿವೆ. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟು ಶ್ಲೋಕಗಳು ಬಂದಿವೆ ಅಂದರೆ ಗ್ರಂಥೋ 18,000, 18,000 ಶ್ಲೋಕಗಳಾಗಿ ನಿಂತಿವೆ. ಇಲ್ಲಿ 18,000 ಭಗವತ್ ರೂಪಗಳು ನಿಂತಿವೆ ಒಂದೊಂದು ಶ್ಲೋಕದಲ್ಲಿ ಕೂಡ. ಇದು ಶ್ರೀಮದ್ ಭಾಗವತ ವಿಧ, ಇದನ್ನೇ ಭಾಗವತ ಅಂತ ಕರೀತಾ ಇದ್ದಾರೆ. ಸರಿ, ಭಾಗವತವನ್ನ ನಾವು ಕೇಳಲಿಕ್ಕೆ ಮೊದಲು ಆ ಭಾಗವತವನ್ನ ನಮ್ಮವರೆಗೂ ಕರಕೊಂಡು ಬಂದಿರತಕ್ಕಂಥ ಪ್ರವಾಹವನ್ನು ನಮ್ಮವರೆಗೂ ತಂದಿರತಕ್ಕಂಥ ಮಹಾನುಭಾವರ ನೆನಪನ್ನು ನಾವು ಮಾಡಿಕೊಳ್ಳಲೇಬೇಕು. ಮೊದಲು ಈ ಭಾಗವತವನ್ನ ಉಪದೇಶ ಮಾಡಿದ್ದೇ ನಾರಾಯಣ ದೇವರು ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ ಬಂತು, ನಾರದರಿಂದ ವೇದವ್ಯಾಸರ ಸನ್ನಿಧಿಯಲ್ಲಿ ಅವರು ಒಪ್ಪಿಸಿದರೆ, ವೇದವ್ಯಾಸರು ಶುಕ ಮಹರ್ಷಿಗಳಿಗೆ ಹೇಳಿದರು, ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳಿದರು, ಪರೀಕ್ಷಿತನಿಗೆ ಹೇಳಿ ಹಾಗೆ ಸೂತಾಚಾರ್ಯರಲ್ಲೂ ದೃಷ್ಟಿಯಿಟ್ಟು ಹೇಳಿದರು. ಅದಕ್ಕೆ ಅವರು ಗ್ರಹಣ ಮಾಡಿ ಅವರಿಂದ ಚೌನಕಾದಿ ಮಹರ್ಷಿಗಳಿಗೆ, ಅಲ್ಲಿಂದ ನಮ್ಮವರಿಗೂ ಪರಂಪರೆ ಹರಿದು ಬಂದಿದೆ. ಇನ್ನ ದೇವರು ಬ್ರಹ್ಮದೇವರಿಗೆ ಉಪದೇಶ ಕೊಡುವಾಗ ಇನ್ನೊಬ್ಬರು ಕೇಳಿದರು, ಶೇಷದೇವರು. ಅವರ ದೃಷ್ಟಿಯಲ್ಲೂ ಇಟ್ಟು ದೇವರು ಹೇಳಿದರು ಚತುಶ್ಲೋಕಿ ಭಾಗವತವನ್ನ. ಅದನ್ನ ವಿಶೇಷವಾಗಿ ಸನತ್ಕುಮಾರರು ಶೇಷದೇವರಿಂದ ಉಪದೇಶ ಪಡಿತಾ ಇದ್ದಾರೆ. ಸನತ್ಕುಮಾರರಿಂದ ಸಾಂಖ್ಯಾಯನರು, ಸಾಂಖ್ಯಾಯನರಿಂದ ಪರಾಶರರು, ಪರಾಶರರಿಂದ ಮೈತ್ರೇಯರು, ಮೈತ್ರೇಯರಿಂದ ವಿದುರ, ವಿದುರದಿಂದ ಬಂದಿರತಕ್ಕಂಥ ಶಾಖ ಇಲ್ಲೇ ಸೇರಿಬಿಡಿತು ಅಂತ ಹೇಳುತ್ತಾರೆ. ಎರಡು ಕವಲಾಗಿ ಬಂದು ಹೀಗೆ ಸೇರಿ ಬಂದಿದೆ. ಎರಡು ಕವಲ ಮಧ್ಯೆ ನಿಂತಿರುವವನೇ ನಮ್ಮ ರಂಗ, ಶ್ರೀರಂಗ. ಕಾವೇರಿಯ ಎರಡು ಕವಲು ಮಧ್ಯೆ ನಿಂತಂತೆ ಸ್ವಾಮಿ ಈ ಎರಡೂ ಕವಲಿನ ಮಧ್ಯೆ ನಿಂತಿದ್ದಾನೆ. ಈ ಒಂದು ಪರಂಪರೆಯನ್ನ ನೆನೆಯದೆ ಭಾಗವತವನ್ನ ಕೇಳಿದರೆ ನಮಗೆ ಭಾಗವತ ಅರ್ಥ ಆದಂತೆ ಇರುತ್ತೆ, ಅನುಷ್ಠಾನಕ್ಕೆ ಮಾತ್ರ ಬರಲ್ಲ. ಯಾಕೆ, ಅನುಷ್ಠಾತೃಗಳ ನಮಗೆ ಉಪಕಾರ ಮಾಡಿದವರ ನೆನಪು ನಾವು ಮಾಡದಿದ್ದರೆ ಹಾಗೆ ಇರುತ್ತೆ. ಸರಿ, ಸಾಮಾನ್ಯವಾಗಿ ನಾವು ಭಾಗವತ ಕೇಳೋದು ಒಬ್ಬರೇ ಹೇಳ್ತಾ ಇರ್ತೇವೆ, ನೀವು ಕೇಳುತ್ತಾ ಇರ್ತೀರ. ಭಾಗವತ ಹೇಗೆ ಕೇಳಬೇಕು ಅಂದರೆ ಒಳ್ಳೆ ಗಾನ ಮಾಡುವವರು ಕೊಡಬೇಕಂತೆ. ಭಾಗವತ ರಾಗದಿಂದ ಗಾನ ಮಾಡಬೇಕಂತೆ ಒಬ್ಬರು, ಅವರು ಬರೀ ಅವರೊಬ್ಬರೇ ಕೊಡಬಾರದಂತೆ. ಪಕ್ಕದಲ್ಲಿ ತಾಳ, ಕಾಂಸ್ಯ, ವಿಶೇಷವಾದಂತಹ ವಾದ್ಯ, ವೀಣಾ ಎಲ್ಲವನ್ನ ನುಡಿಸ್ತಕ್ಕವರು ಬರಬೇಕಂತೆ. ಒಳ್ಳೆ ಒಳ್ಳೆ ರಾಗಗಳ ಸಂಯೋಜನೆ ಮಾಡತಕ್ಕಂಥವರು ಇರಬೇಕಂತೆ. ಗಾನ ಮಾಡತಕ್ಕಂಥವರು ಚೆನ್ನಾಗಿ ಬರಬೇಕು. ಇವರೆಲ್ಲರೂ ಸೇರಿ ಹಾಡಿನ ರೂಪದಲ್ಲಿ ಭಾಗವತವನ್ನ ಹೇಳ್ತಾ ಇದ್ರೆ ಒಂದೊಂದು ಶ್ಲೋಕಕ್ಕೆ ಅರ್ಥ ಒಬ್ಬರು ಹೇಳ್ತಾ ಇರಬೇಕಂತೆ. ಹೀಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ರು. ನಾನು ಹೀಗೆ ಹೇಳಿದ್ರೆ ನೀವಂತೀರಾ ಇದೇನೋ ಉತ್ತರಾಧಿಕಾರಿಯ ಹೌದು, ನಮ್ಮ ಆಸ್ಥಾ ಚಾನಲ್ ಅಲ್ಲಿ ಹಾಗೆ ಬರ್ತಾ ಇರುತ್ತೆ. ಒಬ್ರು ಭಾಗವತ ಗಾನ ಮಾಡ್ತಾ ಇರ್ತಾರೆ, ಒಬ್ರು ಅರ್ಥ ಹೇಳ್ತಾ ಇರ್ತಾರೆ. ಆ ತರ ಆಯ್ತಲ್ಲ, ನಮ್ಮ ಸಂಪ್ರದಾಯ ಇಲ್ಲ ಅಂದ್ರೆ ಸಂಪ್ರದಾಯ ಹಾಕಿದವರು ದೊಡ್ಡವರು. ಪದ್ಮಪುರಾಣದಲ್ಲಿ ಹೀಗೆ ಬರ್ತಾ ಇದೆ ಶ್ಲೋಕ, ಇವಂ ಬ್ರುವಾಣಿ ಸತಿ ಬಾದರಾಯಣೇ ಮಧ್ಯೆ ಸಭಾಯಾಂ ಹರಿರಾವಿರಾಸೀತ್. ವೇದವ್ಯಾಸರು ಸಭಾ ಮಾಡಿದ್ದಾರೆ, ಎಲ್ಲರೂ ಇದ್ದಾರೆ. ವೇದವ್ಯಾಸರು ಭಾಗವತ ಕೇಳೋಣಪ್ಪ, ಹೇಳೋಣಾಗ್ಲಿ ಅಂತಂದ್ರು. ಅಂದ ಕೂಡಲೇ ಶ್ರೀಹರಿ ರೂಪದಿಂದ ಭಗವಂತ ತಾನೇ ಬಂದ. ವೇದವ್ಯಾಸ ರೂಪದಲ್ಲಿದ್ದಾನೆ, ಭಗವದ್ ಹರಿ ರೂಪದಿಂದ ತಾನು ಬಂದು ಕೂತ. ಬಂದ ಕೂಡಲೇ ಯಾರ್ಯಾರಿದ್ರು ಅಂದ್ರೆ ಪ್ರಹ್ಲಾದ ಬಲಿ ಉದ್ಧವ ಫಲ್ಗುಣಾದಿ ಬಿಳಿ ಯಾರ್ಯಾರು ಬಂದಾರು ನೋಡಿ. ಪ್ರಹ್ಲಾದ ಬಂದ, ಉದ್ಧವ ಬಂದ, ಬಲಿ ಬಂದ, ನಂತರ ಅರ್ಜುನ ಫಲ್ಗುಣಾದಿ ಬಿಳಿ ವೃತಃ ಸುರಕ್ಷಿಗಿ ತಮ್ಮ ಅಪೂಜೆಯ ಎಲ್ಲರೆಲ್ಲ ಸೇರಿಕೊಂಡು ನಾರದರು ಪೂಜಾ ಮಾಡಿದರಂತೆ. ಹರಿಯನ್ನ ಶ್ರೀಹರಿಯನ್ನ ಪೂಜಾ ಮಾಡಿ ವಿಶೇಷವಾಗಿ ಕೂಡಿಸಿದರು. ಎಲ್ಲ ಶುರು ಆಯಿತು ಭಾಗವತ. ಯಾರ್ಯಾರು ಏನು ಮಾಡಿದರು ಹೇಳ್ತಾ ಇದ್ದಾರೆ. ಪ್ರಹ್ಲಾದ ತಾಳಧಾರಿ, ಪ್ರಹ್ಲಾದ ತಾಳ ಹಾಕಿದರಂತೆ ಪ್ರಹ್ಲಾದ ರಾಜರು. ತಾಳಘಟಿತಯ ಉತ್ಸವ ಕಾಂಸ್ಯಧಾರಿ, ಕಾಂಸ್ಯ ಎಂಬುದು ಅಂದ್ರೆ ನಮ್ಮಲ್ಲಿ ಈ ದೊಡ್ಡದಿರುತ್ತೆ. ಕಾಂಸ್ಯ ಅಂದ್ರೆ ಕಂಚಿನಂತೆ ದೊಡ್ಡ ತಾಳ, ಅದು ಕಾಂಸ್ಯ ಅಂತ ಹೇಳ್ತಾರೆ. ಅದು ಸುಮ್ಮನೆ ಬಾರಿಸಬಾರದಂತೆ, ಏನೋ ಪುಟ್ಟಿದೆ ಅಂತ. ತಾಳಘಟಿತಯ ಬೇಗ 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 ಬಾರಿಸಬೇಕಂತೆ. ಅದು ನೀವು ಕಾಂಸ್ಯ ಅಂದ್ರೆ ಉಡುಪಿ ಕಡೆ ನೀವು ನೋಡಬಹುದು. ಉಡುಪಿ ಕಡೆ ದೇವರ ಪೂಜಾ ಕಾರ್ಯಕ್ಕೆ ಸರಸರ ಸರಸರ ಬಾರಿಸ್ತಾ ಇರ್ತಾರೆ ಅವರು. ಆ ರೀತಿಯಲ್ಲಿ ಉದ್ಧವ ತುಂಬಾ ಚೆನ್ನಾಗಿ ಬಾರಿಸ್ತಾರಂತವರು. ವೀಣಾಧಾರಿ ಸುರಕ್ಷಿಣಿ, ವೀಣೆಯನ್ನ ನಾರದರು ನಡೆಸಿದರಂತೆ. ಸ್ವರ ಕುಶಲತೆಯ ರಾಗಕರ್ತ ಅರ್ಜುನ ಒಬ್ಬರು. ಅರ್ಜುನ ಒಳ್ಳೆ ರಾಗದಿಂದ ಚೆನ್ನಾಗಿ ರಾಗಗಳು ಈ ರಾಗ ಹಾಕಿ ಈ ರಾಗ ಹಾಕಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರಂತೆ. ಇನ್ನ ಅದಕ್ಕೆ ಮೃದಂಗ ಇರಬೇಕಲ್ಲ, ಮೃದಂಗ ಇಲ್ಲದೇ ರುಚಿಯೇ ಇಲ್ಲ. ಅದಕ್ಕೆ ಇಂದ್ರೋವಾರಿ ಮೃದಂಗಂ, ಮೃದಂಗವನ್ನ ಇಂದ್ರದೇವರು ಬಾರಿಸಿದರಂತೆ. ಜಯ ಜಯ ಸುಕರ ಕೀರ್ತನೆ ಜಯ ಕುಮಾರ, ಈ ಕೀರ್ತನ ಅರ್ಜುನ ಹೇಳುವಾಗ ಜಯ ಜಯ ಧ್ವಾನವನ್ನೆಲ್ಲ ಆ ರಾಗಕ್ಕೆ ತಕ್ಕಂತೆ ಮಾಡುವವರು ಕುಮಾರ, ಸನತ್ ಕುಮಾರ ಪ್ರಭೃತಿಗಳೆಲ್ಲ ಚೆನ್ನಾಗಿ ಹೇಳತಾ ಇದ್ದಾರಂತೆ. ಒಳ್ಳೆ ಚೆನ್ನಾಗಿ ಸಭೆ ಚೆನ್ನಾಗಿದೆ, ಆನಂದಭರಿತವಾಗಿದೆ. ಇಷ್ಟು ಒಂದೊಂದು ಶ್ಲೋಕ ಹೇಳಬೇಕು. ಅವರು ನಿಲ್ಲಿಸಿದ ಕೂಡಲೇ ಯತ್ರಾಗ್ರೇ ಭಾವಭಕ್ತ ಸರಸ ರಚನೆಯ ವ್ಯಾಸಪುತ್ರ ಶುಕ ಮಹರ್ಷಿಗಳು ಕೂತರಂತೆ. ಒಳ್ಳೆ ಸರಸ ರಸಭರಿತವಾಗಿ ಅದರ ಭಾವವನ್ನು ಹೇಳುತ್ತಾ ಇದ್ದಾರಂತೆ. ಏನು ಕೇಳಬೇಕಯ್ಯ ಅಂತ ಭಾಗವತ ಸಂಕೀರ್ತನ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ನಮಗೆ ಅಷ್ಟೆಲ್ಲ ಅವರನ್ನು ನೋಡುವ ಭಾಗ್ಯ ಇಲ್ಲದಿದ್ದರೂ ಸ್ಮರಣೆ ಮಾಡುವ ಭಾಗ್ಯ ಬಂತು. ಅವರೆಲ್ಲ ಇಲ್ಲಿದ್ದಾರೆ ಎಂಬ ಚಿಂತನೆ ನಿಮಗೆಲ್ಲರಿಗೂ ಇದೆ. ಸರಿ, ನಮ್ಮ ಭಾಗವತ ತುಂಬಾ ಸಲ ಕೇಳಿ ಕೇಳಿ ಒಳಗೆ ಇಳಿದು ಅದರ ಪರಿಣಾಮ ಬೀರಿದ ಮೇಲೆ ಎಂದಾದರೂ ಅವರು ಮಾಡುವಂತಹ ವಿಶೇಷವಾದ ಸಭೆಯಲ್ಲಿ ಅದು ಹೇಗಿರುತ್ತೆ ಎಂಬ ಚಿತ್ರಣ ನಾವು ತಲೆಗೆ ತಂದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಎಂದಾದರೂ ಸ್ವಪ್ನದಲ್ಲಾದರೂ ಅದನ್ನು ಕಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ ಆಗಿಬಿಡುತ್ತೆ. ಸರಿ, ಮುಂದಕ್ಕೆ ಹೋದರೆ ಭಾಗವತದಲ್ಲಿ ಜನ್ಮಾದ್ಯಶಯತ ಹೇಳಿದ್ದೇ ಯಾಕೆ ಹೇಳ್ತೀರಾ ಅಂದ್ರೆ, ಇಲ್ಲ ಹೇಳಿದ್ದೇ ಯಾಕೆ ಹೇಳಬೇಕು ಅಂದ್ರೆ ಅದಕ್ಕೆ ವ್ಯಾಸರಾದರೂ ಉತ್ತರ ಕೊಡುತ್ತಾರೆ. ಒಂದು ತತ್ವ ಕೇಳಿದ ಮೇಲೆ ಈ ತತ್ವ ಗೊತ್ತು ಅಂತ ನಮಗಾಗುತ್ತೆ. ನಮ್ಮಲ್ಲಿ ತತ್ವದ ಹಸಿವಿಗಿಂತ ಹೊಸತನದ ಹಸಿವು ಜಾಸ್ತಿ ಇರುತ್ತೆ. ಹೊಸ ಹೊಸ ತತ್ವಗಳು ಗೊತ್ತಾಗಬೇಕು ಅಂತ ನೋಡುತ್ತಾ ಇರ್ತೇವೆ. ಹಳೆಯ ತತ್ವಗಳು ಎಷ್ಟು ಅನುಭವಕ್ಕೆ ಬಂತು ಎಂಬುದು ನಾವು ನೋಡಬೇಕು. ತತ್ವಗಳು ಪರಿಚಯ ಆದ ಮೇಲೆ ಅನುಭವಕ್ಕೆ ಬರಬೇಕಾದರೆ ಇದು ಗೊತ್ತಾದ ತತ್ವ, ಇನ್ನ ಹೊಸದ್ಯಾವುದು ಅಂತ ಹೋಗ್ತಾ ಹೋದರೆ ಹಳೆ ತತ್ವಗಳನ್ನು ಅನುಷ್ಠಾನಕ್ಕಿಡುವುದು ಯಾವಾಗ? ವ್ಯಾಸರಾದರು ಪ್ರಶ್ನೆ ಮಾಡುತ್ತಾರೆ, ತತ್ವಗಳನ್ನು ನೀನು ರಾಶಿ ರಾಶಿ ಎಲ್ಲ ತಗೊಳ್ತಾ ಬರ್ತಾ ಇದೆಯಪ್ಪ, ಹೇಗಾಯಿತು? ಲೈಬ್ರರಿ ತರ ಆಯಿತು, ಮನೆ ತುಂಬಾ ತತ್ವಗಳು ತುಂಬಾ, ಅದು ಪುಸ್ತಕದಲ್ಲಿರುವುದು ತಲೆ ತುಂಬಾ ಆಗಿದೆ ಅಷ್ಟೇ. ಇನ್ಫಾರ್ಮೇಶನ್ ಸೆಂಟರ್ ಆಗುತ್ತೆ ತಲೆ, ಅನುಷ್ಠಾನ ಸೆಂಟರ್ ಆಗಲ್ಲ. ಅದಕ್ಕೆ ಹೇಳ್ತಾರೆ ದೇವರ ತತ್ವಗಳನ್ನ ಒಂದೊಂದನ್ನು ತಿಳಿಯಬೇಕು, ತಿಳಿದಿದ್ದನ್ನ ಚೆನ್ನಾಗಿ ಅನುಷ್ಠಾನಕ್ಕಿಡ್ತಾ ಬರಬೇಕು. ಒಂದು ವೇಳೆ ನಾವು ಇದೇ ನಿಯಮ ಇಟ್ಟುಕೊಂಡ್ರೆ ನನಗೆ ಯಾವ ಯಾವ ತತ್ವ ಗೊತ್ತಾಗಿದೆ, ಏನು ಭಗವಂತನ ಗುಣ ಗೊತ್ತಾಗಿದೆ, ಅದು ಮಾರನೇ ದಿನ ಅನುಷ್ಠಾನಕ್ಕಿಡುತ್ತೇನೆ ಅಂತ ನಾವು ಮಾಡುತ್ತಾ ಹೋದರೆ ನಮಗೆ ಪ್ರವಚನದಲ್ಲಿ ಬರುವ ತತ್ವಗಳು ಹೇಗಿರುತ್ತೆ ಅಂದರೆ ನಮ್ಮ ಕೈ ಚಿಕ್ಕದಾಗುತ್ತೆ, ತತ್ವಗಳ ಸುರಿಮಳೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾವು ಅನುಷ್ಠಾನಕ್ಕಿಡ್ಲಿಕ್ಕಾಗೋದು ಎಷ್ಟು, 20 ಹೇಳಿದ್ರೆ ಒಂದು ಇಡ್ಲಿಕ್ಕೂ ಆಗಲ್ಲ. ಹಾಗಾದರೆ ಎಷ್ಟು ಸಲ ಭಾಗವತ ಕೇಳಬೇಕು? ನಮಗೆ ಒಂದೊಂದು ತತ್ವ ಅನುಷ್ಠಾನಕ್ಕೆ ಬರುವಷ್ಟು ಕೇಳಬೇಕು. ಆ ದೇವರ ಗುಣ, ಆ ತತ್ವ ಎಷ್ಟು ಚಿಂತನೆ ಮಾಡಬೇಕು ಒಂದೊಂದನ್ನು ಬಿಡದೆ 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 ಎಷ್ಟು ಅಂದರೆ ಬೇಸರವಿಲ್ಲದೆ ರಕ್ತಗತ ಆಗುವಷ್ಟು, ಅಶ್ಚಿಗತ ಆಗುವಷ್ಟು ಆ ತತ್ವಗಳ ಚಿಂತನೆ ಮಾಡುತ್ತಾ ಬರಬೇಕು. ಆಗ ಹಳೆ ತತ್ವಗಳು ಎಷ್ಟು ಗಟ್ಟಿ ನಿಲ್ಲುತ್ತೆ, ಚೆನ್ನಾಗಿ ಅನುಷ್ಠಾನಕ್ಕೆ ಬರ್ತಾ ಬರುತ್ತೆ. ಆಗ ಹೊಸ ತತ್ವಗಳು ಹೆಚ್ಚಿಗೆ ಬೇಕಾಗಿಲ್ಲ, ಕಷ್ಟ ಬೇಗ ಬೇಗನೆ ಅನುಷ್ಠಾನಕ್ಕೆ ಬಂದು ಬಿಡುತ್ತೆ. ಮನೆಗೆ ಪುನಾದಿ ಹಾಕುವುದು, ತಳಹದಿ ಒಮ್ಮೆ ಗಟ್ಟಿಯಾಗಿ ಹಾಕಿದರೆ ಮೇಲೆ ತೋರಿಗೆಲ್ಲ ಮತ್ತು ತಳಹದಿ ಬೇಕಾಗಿಲ್ಲ, ಹಾಗೆ 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 ಬೇಗ 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 ಹೋಗುತ್ತೆ. ಅದೇ ತರ ನಾವು ಏನು ವಿಶೇಷವಾದ ತತ್ವಗಳ ಚಿಂತನೆ ನಿತ್ಯ ಮಾಡಬೇಕು ಅದು ಮಾಡುತ್ತಾ ಬಂದರೆ ಒಂದೊಂದು ತತ್ವ ಜಾಸ್ತಿ ಆದಾಗಲೂ ಸುಲಭವಾಗಿ ಅನುಷ್ಠಾನಕ್ಕೆ ಬಂದು ಬಿಡ್ತಾ ಇರುತ್ತೆ. ಇದು ನಮ್ಮ ಜೀವನದಲ್ಲಿ ತುಂಬಾ ಕಡೆ ಇರುತ್ತೆ. ಉಪದೇಶ ತಗೊಂಡ ಮಂತ್ರಗಳೇನೋ 20-30 ಇರುತ್ತೆ, ಬಹಳ ಆಸಕ್ತಿ ಇರುತ್ತೆ. ಮೊದಲು 1-2 ಮಂತ್ರಗಳು ತಗೊಂಡಿರ್ತೇವೆ, ನಂತರ ಸ್ವಾಮಿಗಳು ಬರ್ತಾ ಇರ್ತಾರೆ, ಆ ಸ್ವಾಮಿಗಳು ಈ ಸ್ವಾಮಿಗಳು ಎಲ್ಲ ಬರ್ತಾ ಇರ್ತಾರೆ, ಎಲ್ಲರ ಹತ್ರ ಮಂತ್ರ ತಗೋಬೇಕು ಅಂತ ತಗೊಂಡಾಗಿರುತ್ತೆ. ಕೊನೆಗೆ ಆಸಕ್ತಿ ಕಡಿಮೆಯಾಗಿ ತಗೊಂಡದ್ದಕ್ಕೆ ಮಂತ್ರ ಜಪ ಆಗ್ತಾ ಇರುತ್ತೆ. ಮಂತ್ರ ಜಪ ಮಾಡಬೇಕು ಅಂತ ತಗೊಂಡದ್ದು ಈಗ ತಗೊಂಡದ್ದಕ್ಕೆ ಬಿಡಬಾರದಾದ್ದರಿಂದ ಮಾಡಬೇಕು, ಹತ್ತತ್ತಾದರೂ ಮಾಡಬೇಕು ಅಂತ ಕಾಟಾಚಾರಕ್ಕಾಗ್ತಾ ಇರುತ್ತೆ. ಹಾಗಲ್ಲದೆ ಒಂದು ಮಂತ್ರ ಸಿದ್ಧಿಯ ಪರ್ಯಂತ ಪೂರ್ಣವಾಗಿ ಮಾಡಿಕೊಂಡ್ರೆ, ಮಿಕ್ಕ ಮಂತ್ರಗಳು 10 ಜಪ ಮಾಡಿದರೆ ಸಾಕು ಪೂರ್ಣ ಸಿದ್ಧಿ ಆಗಿಬಿಡುತ್ತೆ ಅಂತ. ಆದ್ದರಿಂದ ಒಂದು ಮಂತ್ರ ಪ್ರಧಾನ ಸಿದ್ಧಿ, ಅದು ಯಾವುದೋ ಗುರುಗಳಿಂದ ತಗೋಬೇಕು. ಹಾಗಾದರೆ ಇಡೀ ಭಾಗವತ ನಮಗೆ ಸಿದ್ಧಿ ಆಗಬೇಕಾದರೆ ಯಾವ ಶ್ಲೋಕ ನಾವು ನಿತ್ಯ ಮನನ ಮಾಡಿದರೆ ಇಡೀ ಭಾಗವತ ನಮ್ಮ ಮನಸ್ಸಿನಲ್ಲಿ ಜೀರ್ಣವಾಗಿ ಕೂತುಕೊಳ್ಳುತ್ತೆ ಅಂದರೆ ಮೊದಲನೆಯ ಶ್ಲೋಕ ಅಂದ್ರು. ಅಯ್ಯೋ ರಾಮ ಗೊತ್ತಲ್ಲ ಅರ್ಥ ಅಂದರೆ ಗೊತ್ತು, ಅನುಷ್ಠಾನಕ್ಕೆ ಎಷ್ಟಿಟ್ಟಿದ್ದೇವೆ, ಅದರಲ್ಲಿರುವ ತತ್ವಗಳೇನು, ಆ ತತ್ವಗಳ ಚಿಂತನೆ ಮಾಡೋದರಿಂದ ತತ್ವಗಳೇನು ಇವೆ. ಮೊದಲನೇ ಶ್ಲೋಕದಲ್ಲಿ ಎಲ್ಲ ಅರ್ಥ ನಿಮಗೆ ಗೊತ್ತು, ನಾನು ಹೇಳಲಿಕ್ಕೆ ಮೊದಲು ನೀವೇ ಹೇಳ್ತೀರಾ. ಆದರೆ ಆಯಾ ಅರ್ಥ ಚಿಂತನೆ ಮಾಡುವಾಗ ಏನು ಫಲ ಬರುತ್ತೆ ಗೊತ್ತಾ, ಆ ಫಲದ ಸಹಿತವಾಗಿ ನಿತ್ಯವೂ ಆ ಶ್ಲೋಕದ ಉಚ್ಚಾರಣೆ ಮಾಡುತ್ತಾ ಇದ್ದೇವಾ. ಆ ಇದು ಬೇಕು ನನಗೆ, ಇದು ಹೇಳೋಣ ಇದು ಹೇಳೋಣ ಅಂತ ಆ ರೀತಿಯಾಗಿ ಹೇಳುತ್ತಾ ಇದ್ದೇವಾ. ಆ ರೀತಿ ನೋಡಿಕೊಂಡು ಆ ದೃಷ್ಟಿಯಲ್ಲಿ ಭಾಗವತವನ್ನ 14 ದಿನ ನೋಡೋಣ. ಯಾಕಂದ್ರೆ ಕಥಾಭಾಗ ಗೊತ್ತು, ಇನ್ನೊಂದು ಕೂಡ ಹೇಳಬೇಕು ನಿಮಗೆ. ತತ್ವಗಳನ್ನು ನಾವು ನೋಡುತ್ತಾ ನೋಡುತ್ತಾ ಹೋದಾಗ ಕಥಾಭಾಗ ಸಾಧ್ಯವಾಗಿ ಏನಾಗುತ್ತೆ ಅಂದರೆ ಸಾಮಾನ್ಯ ಎಲ್ಲರಿಗೂ ಅಷ್ಟೇ. ಇವಾಗ ಎಲ್ಲ ಕಡೆ ಬೆಂಗಳೂರಲ್ಲಿ ಹಾಗೂ ಆಗಿದೆ, ಭಾಗವತ ಅಂದ ಕೂಡಲೇ ಬೇಡ ಸ್ವಾಮಿ ಭಾಗವತ ಯಾಕೆ ಕೇಳಿ ಕೇಳಿ ಸಾಕ ಆಗಿದೆ, ಇದೇ ಮಾತು ಕೇಳ್ತಾ ಇರ್ತೇವೆ. ಯಾಕೆ ಅಂದರೆ ಕಥಾಭಾಗ ಹೆಚ್ಚಿಗೆ ಹೇಳ್ತಾ ಬರುತ್ತೆ, ಕಥೆ ಜಾಯಪಾಠ ಆಗಿರುತ್ತೆ. ಅದಕ್ಕೆ ಏನು ಭಾಗವತವೋ ಏನು, ಈ ಸ್ಕಂದದಲ್ಲಿ ಈ ಕಥಾ, ಆ ಸ್ಕಂದದಲ್ಲಿ ಆ ಕಥಾ, ಇದೇ ಅಲ್ಲ ಕೇಳಬೇಕು. ಯಾರು ಬಂದ್ರು ಬೆಳಿಗ್ಗಿಂದ ರಾತ್ರಿ ಬೆಳಿಗ್ಗೆ ಪೋರ್ಟಪದಿ ಸಾಯಂಕಾಲ ಪೋರ್ಟಪದಿ ಇಟ್ಟರು ಕೂಡ ಇವರು ಅದೇ ಹೇಳೋದು, ಅವರೇ ಅದೇ ಹೇಳೋದು. ಏನು ಬೇರೆ ಕಥೆ ಹೇಳ್ತಾರಾ? ಇಲ್ಲ, ಬರೇ ಕಥೆಯೇ ಹೇಳೋದು. ಹೀಗೆ ಬಂದು 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 ಕೊನೆಗೆ ಭಾಗವತವೇ ಕೇಳದಂತೆ ಆಗ್ತಾ ಇದೆ. ಹಾಗೆ ಅಂತ ತತ್ವಗಳ ಹಿಂದೆ ನಾವು ಹೊರಟಾಗ ಕಥಾಭಾಗಕ್ಕೆ ಅನ್ಯಾಯ ಆಗಬಾರದು. ಅಲ್ಲಿ ನಾನು ಎರಡನ್ನೂ ಸಮತೋಲನ ಮಾಡಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕೆಂದರೆ ಕಥಾಭಾಗ ಎಷ್ಟು ಮುಖ್ಯ ಅಂದರೆ ಅದರಲ್ಲೇ ತತ್ವಗಳನ್ನು ಬಚ್ಚಿಟ್ಟದ್ದು. ಅಷ್ಟೇ ಅಲ್ಲ, ಕಥಾಭಾಗ ಒಂದು ವೇಳೆ ನಾವು ತತ್ವಗಳು ಮಾತ್ರ ಚಿಂತನೆ ಮಾಡಬೇಕು ಅಂತ ಹೊರಟರೆ ಹರಿವಂಶ ನಮ್ಮ ತಲೆಗೆ ಬರುವುದೇ ಇಲ್ಲ. ಹರಿವಂಶ ಹೇಳುತ್ತಾರೆ, ಇಡೀ ಮೊದಲನೆಯ ಪರ್ವ ಎಲ್ಲ ಕೂಡ ಬರೀ ಇವರಿಗೆ ಇಷ್ಟು ಜನ ಮಕ್ಕಳು, ಆ ಮಕ್ಕಳಿಗೆ ಅಷ್ಟು ಜನ ಮಕ್ಕಳು, ಆ ಮಕ್ಕಳಿಗೆ ಅಷ್ಟು ಜನ ಮಕ್ಕಳು ಅಂತ ಕೂತವರಿಗೆ ನಿದ್ದೆ ಬರುತ್ತೆ. ಹೌದಾ? ಹರಿವಂಶ ಅದಕ್ಕೆ ಎಲ್ಲರೂ ಏನು ಮಾಡುತ್ತಾರೆ, ಆಡಿಯನ್ಸ್ಗೆ ಶ್ರೋತೃವರ್ಗಕ್ಕೆ ನಿದ್ದೆ ಬರಬಾರದು ಅಂತ ಈ ವಂಶವನ್ನೇ ಕತ್ತರಿಸಿ ಅಲ್ಲಿಂದಲ್ಲಿಗೆ ಹಾರಿ ಕೃಷ್ಣನ ಕಥೆಗೆ ಹೋಗಿಬಿಡುತ್ತೆ. ಆದರೆ ಹೇಳ್ತಾರೆ ಅಲ್ಲಿ ಹೇಳಿದ ವಂಶಗಳ ಪಟ್ಟಿಯನ್ನ ಯಾರೆಲ್ಲ ಧಾರಣೆ ಮಾಡಿದ ಧಾರಣೆ ಕೇಳಿದ್ದಲ್ಲ, ಎಲ್ಲಿ ಕೇಳಿದ್ರೆ ಅಲ್ಲಿ ಯಾರ ಮಗ ಯಾರು ಅಂತ ಹೇಳಬೇಕು. ಆ ಥರ ತಲೆಯಲ್ಲಿ ಧಾರಣೆ ಮಾಡಿದ್ದು, ಆ ರಾಜರ ಹೆಸರೆಲ್ಲ ಧಾರಣೆ ಮಾಡಿದ್ದು ಯಾರು ಅಂದ್ರೆ ನಾರದರಂತೆ, ನಾರದರು ವೈಶಂಪಾಯನರು ಇವರೆಲ್ಲ ಆ ರಾಜರ ಹೆಸರುಗಳನ್ನೆಲ್ಲ ಧಾರಣೆ ಮಾಡಿದ್ರು. ಅಲ್ಲಿ ಏನು ಹೇಳಲ್ಲ, ಒಬ್ಬೊಬ್ಬ ರಾಜರು ಕೂಡ ಅವರ ಮಗ ಇವರ ಮಗ ಅವರ ಮಗ ಇವರ ಮಗ ಅಂತ ಹೇಳ್ತಾ ಬರ್ತಾರೆ. ಯಾರಾದ್ರೆ ಯಾರಾದ್ರೆ ನಮಗೆ ಏನಂತ ನಮ್ಮ ವೈರಾಗ್ಯ, ಈ ವೈರಾಗ್ಯ ಅವರಿಗಿಲ್ಲವೋ, ವೈಶಂಪಾಯನರಿಗಿಲ್ಲವೋ, ನಾರದರಿಗಿಲ್ಲವೋ ಹೇಳ್ತಾರೆ. ಈ ವಂಶಗಳನ್ನ ಬರೀ ವಂಶವೃಕ್ಷವನ್ನೇ ತಲೆಯಲ್ಲಿ ಧಾರಣೆ ಮಾಡುತ್ತಾರೋ ಅವರಿಗೆ ಶ್ರೀಹರಿ ಹೊಳೆಯುತ್ತಾನೆ ಅಂತ ಹೇಳುತ್ತಾರೆ. ವಿಜಯದಾಸರು ಸುಳಾದಿ ಬರೀತಾರೆ, ಯಾವುದು ಋಷಿಗಳ ಸುಳಾದಿಯನ್ನು ಬರೀತಾರೆ. ಋಷಿಗಳ ಸುಳಾದಿಯನ್ನು ಬರೆಯುವ ಕಾಲಕ್ಕೆ ಯಾರ ಮಹಿಮೆ ಏನು ಹೇಳಲ್ಲ, 108 ಋಷಿಗಳ ಹೆಸರು ಪಟ್ಟಿ ಕೊಡ್ತಾರಷ್ಟೆ. ಪಟ್ಟಿ ಕೊಟ್ಟು ಬೆಳಿಗ್ಗೆ ಹೇಳಿ ಅಂತಾರೆ, ಅಯ್ಯೋ ರಾಮ ಇವರ ಹೆಸರು ನನಗೇನಾಗುತ್ತೆ ಅಂದರೆ ತತ್ಥಳಿಯುವ ಪುತ್ಥಳಿ ಎಂದದು ವಿಜಯ ವಿಠಲ ಹೊಳೆವ ಅಂತಾರೆ. ಯಾಕಿಷ್ಟು ಮಹತ್ವ ಇವರ ವಂಶಗಳನ್ನು ಕೇಳಿದರೇನೆ ಇಷ್ಟು ಮಹತ್ವ ಯಾಕೆ ಬರುತ್ತೆ ಅಂದರೆ ಒಬ್ಬೊಬ್ಬರಲ್ಲೂ ಅಷ್ಟು ಮಹತ್ವ ಇದೆ. ಅದಕ್ಕೆ ಒಂದು ಚೂರು ಹೇಳಿ ಮುಂದಕ್ಕೆ ಹೋಗ್ತೇನೆ. ಯಾಕೆಂದರೆ ಭಾಗವತ ಕೇಳಲಿಕ್ಕೆ ಮೊದಲು ಎರಡನ್ನೂ ಸವಿಯಬೇಕು, ಕಥಾಭಾಗವನ್ನು ಸವಿಯಬೇಕು, ಅದರೊಳಗೆ ಬಚ್ಚಿಟ್ಟ ತತ್ವಗಳನ್ನು ಸವಿಯಲೇಬೇಕು. ತತ್ವಗಳ ಸಹಿತ ಕಥಾಭಾಗ ಹೇಗಿರುತ್ತೆ ಅಂದರೆ ತತ್ವಗಳು ಅನ್ನದಂತೆ, ಕಥಾಭಾಗ ಉಪ್ಪಿನಕಾಯಿಯಂತೆ. ಉಪ್ಪಿನಕಾಯಿ ಅಥವಾ ಯಾವುದೋ ನೀವು ಅಂದುಕೊಳ್ಳಿ, ಯಾವುದೊಂದು ಸಾಧಕ ಅದು ಹಾಕೊಂಡು ಊಟ ಮಾಡುವಾಗ ಸಾಧಕ ಎಷ್ಟಿರುತ್ತೆ, ಚೂರು ಅನ್ನ ಜಾಸ್ತಿ ಇರಬೇಕು. ಹಾಗೆ ತತ್ವಗಳು ಜಾಸ್ತಿ ತಗೊಳ್ಳಬೇಕು, ಕಥಾಭಾಗ ಚೂರು ಇರಲೇಬೇಕು, ಇಲ್ಲದಿದ್ದರೆ ಬರೀ ಅನ್ನ ಊಟ ಮಾಡಲಿಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಈ ಬರುವಂತಹ ಮಹಾನುಭಾವರಲ್ಲಿ ಒಬ್ಬರು ಕಟ್ವಾಂಗ ಮಹಾರಾಜ, ದೇವತೆಗಳಿಗಾಗಿ ದೈತ್ಯರ ಜೊತೆ ಯುದ್ಧ ಮಾಡಿದರು. ಯುದ್ಧ ಮಾಡಿದ ಮೇಲೆ ಏನು ಬೇಕಯ್ಯ ಅಂದರೆ ಕೇಳಿದ್ದೇನು, ನನಗೆ ಆಯುಷ್ಯ ಎಷ್ಟಿದೆ ಅಂತ ಕೇಳಿದ್ರು. ಇದು ಮೇಲ್ನೋಟ, ಒಳನೋಟ ನೋಡಿದರೆ ಕೇಳಿಸಿದ್ದು ಯಾರು, ಒಳಗಿರುವ ದೇವ. ತುಂಬಾ ಜನ ಯುದ್ಧ ಮಾಡಿದರು, ಹೀಗೆ ದೈತ್ಯರಿಗೆ ದೈತ್ಯರಿಂದ ಯುದ್ಧ ಮಾಡಿ ದೇವತೆಗಳಿಂದ ಹೊರಪಡೆದರು. ಯಾರು ಇಂಥವರ ಕೇಳಲಿಲ್ಲ, ಇವರು ಯಾಕೆ ಕೇಳಿದ್ರು ಅಂದ್ರೆ ಅವರು ಕೇಳಿದ್ದಲ್ಲ, ಅವರೊಳಗೆ ಸ್ವಾಮಿ ಕೇಳಿಸಿದ. ಯಾಕೆ, ಇವರಿಗೆ ಆಯುಷ್ಯ ಕಡಿಮೆ ಇತ್ತು, ಅದು ಒಳಗಿರುವ ದೇವರಿಗೆ ಗೊತ್ತಿತ್ತಲ್ಲ, ಅದಕ್ಕೆ ಇವರ ಬಾಯಿಯಿಂದ ಆ ತಲೆಯಲ್ಲಿ ಆಲೋಚನೆ ಕೊಟ್ಟು ಕೇಳು ಅಂತ ಕೇಳಿಸಿದ. ಯಾಕಪ್ಪ ದೇವರಿಗೆ ಅಷ್ಟು ಮುತುವರ್ಜಿ ಬಂತು ಇವರ ಮೇಲೆ ಅಂದರೆ ತನ್ನವರ ಸೇವಾ ಮಾಡಿದ್ದ. ನದೇವ ತೋಷಣ ಮೃತ, ತನ್ನವರ ಸೇವಾ ಮಾಡಿದ್ದ, ಅದಕ್ಕೆ ಸ್ವಾಮಿ ಒಳಗೆ ನಿಂತು ಪ್ರೇರಣೆ ಮಾಡಿ ಯಾರೂ ಬೇಡದವರ ನನಗೆ ಆಯುಷ್ಯ ಎಷ್ಟಿದೆ ಅಂತ ಕೇಳಿಸಿದ. ಅವರು ಆಶ್ಚರ್ಯ ಪಟ್ಟರಿಂದ ದೇವತೆಗಳು, ಅಪ್ಪ ಸ್ವಾಮಿ ಒಳಗೆ ಇಂತು ಎಷ್ಟು ಕರುಣಾಮಯ ನೀನು ಅಂತ ನೋಡಿದರು. ನೋಡಿ ನಿನ್ನ ಆಯುಷ್ಯ ಒಂದು ಮುಹೂರ್ತ ಕಾಲ ಅಂತ ಹೇಳಿದರು. ನೋಡಿ ಇದೇ ಕೇಳದೆ ಬೇರೆ ಏನೋ ಬೇಡಿದ್ರೆ ಬಂದು ಕೃಷ್ಣಾರ್ಪಣ ಆಗಿಬಿಡ್ತಾ ಇದ್ರು, ಆ ಪಡೆದವರ ಇಳಿದು ಹೋಗ್ತಾ ಇತ್ತು. ಇದನ್ನೇ ದೇವರ ರಕ್ಷಣಾ ಕವಚ ಹೇಗೆ ಮಾಡುತ್ತಾನೆ ಸ್ವಾಮಿ ಎಂಬುದನ್ನು ತೋರಿಕೊಡುತ್ತಾರೆ. ಬಂದ ರಾಜ ಎಲ್ಲ ಬಿಟ್ಟ, ಒಂದೇ ಮುಹೂರ್ತ ಕಾಲ ಹೆಚ್ಚು ಇಲ್ಲ, ಜಾನದಲ್ಲಿ ಕೂತ ದೇವರ ಸನ್ನಿಧಾನಕ್ಕೆ ಸೇರಿದ. ಇದನ್ನು ಗೊತ್ತು, ವಿಷ್ಣು ಪುರಾಣ ಅಲ್ಲಿ ಪ್ರವೇಶ ಮಾಡುತ್ತಾ ಇದೆ. ಅಲ್ಲಯ್ಯ ನಿಮಗೂ ಯಾರೋ ಒಂದು ಕನಸಲ್ಲಿ ಹೇಳಿದ್ರು ಒಂದು ಗಂಟೆಯಲ್ಲಿ ಕೃಷ್ಣಾರ್ಪಣ ಅಂತ. ಸರಿ ನಾವು ಎಲ್ಲ ಬಿಟ್ಟು ಜ್ಞಾನಕ್ಕೆ ಕೊಡೋಣ. ಆಗತ್ತಾ ಜ್ಞಾನ? ಸರ್ವಥ ಬರಲ್ಲ. ಯಾಕೆ ಅಂದ್ರೆ ಧ್ಯಾನದ ಅಭ್ಯಾಸವೇ ಇಲ್ಲ, ದೇವರ ಚಿಂತನೆಯೇ ಇಲ್ಲ. ಇದ್ದಕ್ಕಿದ್ದಂತೆ ಒಂದು ಗಂಟೆ ದೇವರ ಚಿಂತನೆ ಮಾಡಬೇಕು ಅಂತ ಕೂತರೆ ಸಾವು ಹೊರತಲ್ಲ ಅಂತ ಹೆದರಿಕೆಯಿಂದ ಕಾಲ ಕಳೆಯುತ್ತೆ, ಮನಸ್ಸು ದೇವರಲ್ಲಿ ಕೂಡಲ್ಲ. ಮತ್ತೆ ಈ ರಾಜನಿಗೆ ದೇವರಲ್ಲಿ ಮನಸ್ಸು ಹೇಗೆ ಬಂತು ಅಂದರೆ ಅಲ್ಲಿ ಹೇಳುತ್ತಾರೆ ರಹಸ್ಯ. ವಿಷ್ಣು ಪುರಾಣದಲ್ಲಿ ರಾಜ ಬಂದು ಸಂಕಲ್ಪ ಮಾಡುತ್ತಾ ಇದ್ದಾನೆ, ನಾನು ಹಲ್ಲು ಅಂದ್ರೆ ಜ್ಞಾನದಂತ ಬಂದ ಮೇಲೆ ಚೂರು ಚೂರು ಜ್ಞಾನ ಬರಲಿಕ್ಕೆ ಶುರು ಆಗುತ್ತೆ. ನನಗೆ ಚೂರು ಚೂರು ಜ್ಞಾನ ಬರಲಿಕ್ಕೆ ಶುರುವಾದಾಗಲಿಂದ ಇಷ್ಟರವರೆಗೂ ಜಡಚೇತನಗಳಲ್ಲಿ ದೇವರನ್ನೇ ನೋಡುತ್ತಾ ನಾನು ಸಾಧನೆ ಮಾಡಿದ್ದು ಸತ್ಯ ಆದರೆ ಸ್ವಾಮಿ ನನ್ನ ಹೃದಯಕ್ಕೆ ಬರಲಿ ಅಂತ ಸಂಕಲ್ಪ ಮಾಡಿದ, ಬಂದೇ ಬಿಟ್ಟ ಸ್ವಾಮಿ. ಹಾಗಾದರೆ ಅವರು ಮಾಡಿದ್ದು ಧ್ಯಾನ ಒಂದು ಮುಹೂರ್ತ, ಅದಕ್ಕೆ ಬೇಕಾದ ಸಾಧನೆ ಎಂತಾದ್ರು ಮಾಡಿದ್ರು, ಇಡೀ ಜೀವನ ಜಡಚೇತನಗಳಲ್ಲಿ ದೇವರನ್ನೇ ನೋಡುತ್ತಾ ಚಿಂತನೆ ಮಾಡಿದ್ರು ಭಟ್ವಾನಂದ ಮಹಾರಾಜ. ಇದು ರಹಸ್ಯ ಹೊರಗೆ ಬರುತ್ತೆ. ಇಂಥವರ ಪಟ್ಟಿಯೇ ಈ ವಂಶ, ಇಡೀ ವಂಶಗಳು ವಂಶಗಳು. ಇಲ್ಲದಿದ್ದರೆ ಶುಕ ಮಹರ್ಷಿಗಳು ಸಾಯಲಿಕ್ಕೆ ಸಿದ್ಧನಾದವನಿಗೆ ವಂಶಗಳ ಪಟ್ಟಿ ಹಾಕಿ ಹೇಳಿದರೆ ಈಗ ಅಂದ್ರೆ ಚುಟುಕಾದ ಸಾಧನೆ. ಚುಟುಕಾದ ಸಾಧನೆ ಎಂತಹದ್ದು ಅಂದ್ರೆ ಒಂದು ವೇಳೆ ನಾವು ಹೇಳಿದ್ರೆ ಎಲ್ಲಾ ತತ್ವಗಳನ್ನು ತಿಳಿದು ಚೆನ್ನಾಗಿ 100 ವರ್ಷ ಬದುಕಿ ಅನುಷ್ಠಾನ ಮಾಡಿದರೆ ಎಷ್ಟು ಪುಣ್ಯ ಸಂಪಾದನೆ ಮಾಡಬೇಕೋ ಒಂದು ಕ್ಷಣ ಇವರನ್ನ ಸ್ಮರಣೆ ಮಾಡಿದರೆ ಸಾಕು, ಅವರು ಈಗಲೂ ಸ್ವರ್ಗಾದಿಗಳ ಲೋಕದಲ್ಲಿ ಇದ್ದಾರೆ. ಅವರೇನ್ ಮಾಡುತ್ತಾರೆ, ತಾವು ಸಂಪಾದನೆ ಮಾಡಿದ ಪುಣ್ಯದ ರಾಶಿ ಸೋತು ಬಿಡುತ್ತಾರಂತೆ. ಎಷ್ಟು 100 ವರ್ಷದಲ್ಲಿ ನಾವು ಸಂಪಾದನೆ ಮಾಡಲಾರದಷ್ಟು ಸೋತು ಬಿಡುತ್ತಾರೆ ಒಂದೊಂದು ಸಲ ನೆನೆದಾಗಲು. ಅದಕ್ಕೆ ಹೇಳಿದ್ರು ನಿನಗೆ 7 ದಿವಸಗಳೇ ಕಾಲ ಇದೆ, 7 ದಿವಸಗಳಲ್ಲಿ ನೀನಾಗಿ ಸಾಧನೆ ಮಾಡಿದರೆ ಎಷ್ಟು ಮಾಡಲಿಕ್ಕಾಗುತ್ತೆ. ಹಿರಿಯರೆಲ್ಲ ಕಾದಿದ್ದಾರೆ, ಅವರ ಸ್ಮರಣೆ ಮಾಡಿದರೆ ಸಾಕು ನಿನ್ನ ಉದ್ಧಾರ ಮಾಡುವಷ್ಟು ಪುಣ್ಯ ಕೊಡುತ್ತಾರೆ, ಆ ಪುಣ್ಯವನ್ನ ನಾನು ಕೊಡುತ್ತೇನೆ, ಅವರ ಸ್ಮರಣೆ ಮಾಡಿ ಸಾಯಲಿಕ್ಕೆ ಸಿದ್ಧವಾದಾಗ ದೊಡ್ಡವರ ಸ್ಮರಣೆ ಅಗತ್ಯ ಅಂತ ಕೊಟ್ಟರು. ಹಾಗಾದರೆ ಕಥಾಭಾಗ ಬೇಕೇ ಬೇಕು, ದೊಡ್ಡವರ ಸ್ಮರಣೆ ಬೇಕು. ಆದರೆ ಲೋಕ ಎಲ್ಲಿ ಆಗ್ತಾ ಇದೆ, ಕಥಾಭಾಗ ಕೇಳುವಾಗ ಈ ದೃಷ್ಟಿಯಿಂದ ಕೇಳಬೇಕು ಎಂಬುದು ಇಲ್ಲ. ಆದ್ದರಿಂದ ಕಥಾಭಾಗ ಕೇಳಿದಾಗ ಅಯ್ಯೋ ಕಥೆಯಲ್ಲ ಅಂತ ಬರ್ತಾರೆ. ಹೌದು, ಆ ಲೋಪ ಆಗಬೇಕು. ಯಾವುದು ನಮ್ಮಲ್ಲಿ ಕಥೆಯ ಬಗ್ಗೆ ಅನಾದರ ಲೋಪ ಆಗಬೇಕು, ಆದರ ಬರಬೇಕು. ಹಾಗೆ ಕಥೆಗಳು ಕೇಳಿದರೆ ಸಾಕು, ಅವರು ಎಂಥ ತತ್ವಗಳು ಚಿಂತನೆ ಮಾಡಿದ್ರು ಅವೆಲ್ಲ ಇಟ್ಟಿದ್ದಾರೆ, ಆ ತತ್ವಗಳನ್ನ ಹೇರಬೇಕು. ಯಾಕೆಂದ್ರೆ ಪೀಠಕ್ಕೆ ಪ್ರಧಾನ, ನಾನು ಇಷ್ಟು ಕೊಟ್ಟರೆ ಸಾಕು ನೀವು ಹೇರಿಬಿಡುತ್ತೀರಾ, ಅದೇ ಥರ ಹೋಗ್ತಾ ಇರ್ತೀರಾ, ಇನ್ನ ಬೇಕಾಗಿಲ್ಲ. ಒಂದು ಸಲ ತಳಹದಿದ್ದರೆ ನಂತರ ತಾನಾಗಿ ಹೋಗ್ಬಿಡುತ್ತೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಬೆಂಗಳೂರಲ್ಲಿ ಈಗ 2 ವರ್ಷ ಆಯಿತು, ಎಲ್ಲೆಲ್ಲಿ ಷೋಡಶಿ ಚತುರ್ದಶಿ ಎಲ್ಲಾ ಕಡೆ ಆಗಿದೆಯೋ, ಯಾರು ಚೆನ್ನಾಗಿ ಹೇಳಿದ್ದಾರೆಯೋ ಅವರೆಲ್ಲ ಹೇಳ್ತಾ ಇರ್ತಾರೆ, ಕಂಡಾಗೆಲ್ಲ ಹೇಳ್ತಾರೆ. ಆಚಾರ್ಯ ನಿಮ್ಮ ಗೋಚರ ದಿನಾಂಕೂ ಕೇಳಲಿಕ್ಕಾಗಲ್ಲ, ಎಲ್ಲೆಲ್ಲ ಇರುತ್ತೆ. ಆದರೆ ಷೋಡಶಿ ಚತುರ್ದಶಿ ನಮಗೆ ನೀವು ಕೊಟ್ಟಿದ್ದೀರಲ್ಲ, ಆ 2 ನಮಗೆ ಕಣ್ಣಿದ್ದಂತೆ ಕಾಣ್ತಾ ಇದೆ. ಯಾರು ಗೋಚರ ಮಾಡಿದ್ರು ಅವರು ತತ್ವಗಳು ಹೇಳಿದ್ರು ಹೇಳದಿದ್ರು ನಮಗೆಲ್ಲ ಪ್ರವಚನವೇ ತತ್ವಗಳು ಸುಳಿಗೊಳ್ಳದಂತೆ ಕಾಣ್ತಾ ಇದೆ. ನಾವು 40 ಹಾಕೊಂಡಿದ್ದೀವಿ, ಒಂದು ಷೋಡಶಿ ಒಂದು ಚತುರ್ದಶಿ ಹಾಕೊಂಡದ್ದರಿಂದ ಅಪೂರ್ವವಾಗಿರತಕ್ಕಂತಹ ಒಂದು ಗ್ರಹಣ ಬರ್ತಾ ಇದೆ. ಆದ ಕಾರಣ ಆ ದೃಷ್ಟಿಯಲ್ಲಿ ಭಾಗವತವನ್ನು ನೋಡೋಣ. ಜನ್ಮಾಧ್ಯಸ್ಯತಃ ಜಗತ್ತಿಗೆ ಜನ್ಮ ಕೊಟ್ಟವ ಅಸ್ಯ, ಈ ಜಗತ್ತಿಗೆ ಜನ್ಮಾದಿ ಹುಟ್ಟು ಸ್ಥಿತಿ ಸಾವು ಎಲ್ಲವನ್ನ ಕೊಡತಾ ಇದ್ದಾನೆ. ಅಲ್ಲ, ಯಾವಾಗ ಕೊಟ್ಟ? ಮೊದಲು ಕೊಟ್ಟ, ನಿತ್ಯ ಕೊಡತಾ ಇದ್ದಾನ? ಹೌದು ಅಂದ್ರು. ಯಾಕೆ ಅಂದರೆ ಆತ ನಿತ್ಯವೂ ಸೃಷ್ಟಿ ಮಾಡುತ್ತಾನೆ. ಎಷ್ಟು ಜನ ಹುಟ್ಟುತ್ತಾ ಇಲ್ಲ ಅಷ್ಟ್ಯಾಕೆ, ನಾವು ನಿತ್ಯವೂ ಹುಟ್ಟುತ್ತಾ ಇರ್ತೇವಲ್ಲ. ಸೃಷ್ಟಿ ಶಬ್ದಕ್ಕರ್ಥ 2 ರೀತಿಯಲ್ಲಿ, ಒಂದು ಶರೀರದ ಸೃಷ್ಟಿ, ಇನ್ನೊಂದು ಜ್ಞಾನದ ತುಂಬುವುದು. ನಿನ್ನೆ ನಾವು ಏನು ಗೊತ್ತಿಲ್ಲ, ಇವತ್ತು ಚೂರು ಜ್ಞಾನ ಬಂತು, ಹಾಗಾದರೆ ಹೊಸ ರೀತಿಯಲ್ಲಿ ಹುಟ್ಟಿದಂತಾಯಿತಲ್ವೋ. ಹಾಗೆ ಹಾಗೆ ಹೊಸ 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 ಜ್ಞಾನದ ಪರಿಚಯ ಆಗ್ತಾ ಇದೆ, ಹೊಸ ಹೊಸ ರೀತಿಯ ದಿನಾಗ್ಲೂ ಸೃಷ್ಟಿ ನಮಗಾಗುತ್ತೆ. ಅಷ್ಟೇ ಅಲ್ಲ, ಸೈನ್ಸ್ ಹೇಳುತ್ತೆ ನಿತ್ಯವೂ ನಮ್ಮ ಶರೀರದಲ್ಲಿ ಕಣಗಳು ಸತ್ತು ಹೋಗ್ತಾ ಇವೆ. ಆ ಕಣಗಳು ಮತ್ತು ಸೆಲ್ಸ್ ಚೆನ್ನಾಗಿ ಬರದಿದ್ದರೆ ಶರೀರ ಕೊಳಕ್ಕೆ ಸತ್ತು ಹೋಗುತ್ತೆ. ಬಿದ್ದಭಕ್ತಿ ಶರೀರ. ಮತ್ತು ಯಾರು ದಿನಾಗ್ಲೂ ಕಣಗಳನ್ನು ಹುಟ್ಟಿಸ್ತಾ ಇರೋದು? ಸೃಷ್ಟಿಕರ್ತ. ಹಾಗೆ ಭಗವಂತ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ. ಅವನೇ ಸೃಷ್ಟಿ ಸ್ಥಿತಿ ಲಯ. ಅಂದರೆ ಸೃಷ್ಟಿ ಎಂದರೆ ಜಾಗೃತ ಕಾಲ, ಸ್ಥಿತಿ ಅಂದರೆ ತಿರುಗಾಡುವುದು ಮಾಡುವುದು ಎಲ್ಲ ವಿಶೇಷವಾಗಿ ಸ್ವಪ್ನ ಕಾಲ, ಲಯ ಅಂದರೆ ಸುಷುಪ್ತಿ. ಈ ಮೂರರನ್ನು ಕೊಡುವ ನಿತ್ಯ ಕೊಡತಾ ಇದ್ದಾನೆ ಭಗವಂತ. ನೋಡಿ, ಆ ಮೂರರಲ್ಲೇ ನಮ್ಮ ಜೀವನ ಇಡೀ ಇರೋದು, ದಿನ ಎಲ್ಲ ಕಳೆಯೋದು ಮೂರರಲ್ಲೇ. ಆ ಮೂರು ಕೊಡೋದು ಅವನ ಹಿಡಿತದಲ್ಲೇ, ಅವನು ಏನು ಕೊಟ್ಟರೆ ಅದರಲ್ಲಿರಬೇಕು, ಎಚ್ಚರ ಕೊಟ್ಟರೆ ಎಚ್ಚರ ಇರುತ್ತೆ. ಇಲ್ಲ, ಸುಷುಪ್ತಿಯಲ್ಲಿ ನಾವು ಹೋದಾಗ ನಾನು ಬರಲ್ಲ ಇಲ್ಲೇ ಇರ್ತೇನೆ ಎಂದು ದೇವರು ಹೇಳಿದ್ರೆ ಕೋಮಾ, ಡಾಕ್ಟರ್ ಡಿಕ್ಲೇರ್ ಮಾಡಿಬಿಡ್ತಾರೆ ಕೋಮಾದಲ್ಲಿದ್ದಾರೆ ಅಂತ ಹೇಳಿ. ದೇವರು ಒಳಗೆ ಬರ್ತಾನೆ ಇಲ್ಲ ಕಣ್ಣಿಗೆ ವಿಶ್ವ. ಅದಕ್ಕೆ ಹೇಳ್ತಾರೆ, ಅವನ ಹಿಡಿತದಲ್ಲಿ ನಾವಿದ್ದೇವೆ. ಜನ್ಮ ಆದಿ ಅಸ್ಯ ಯತಃ, ಯಾವನಿಂದ ಬರ್ತಾ ಇದೆಯೋ. ಇನ್ನೊಂದು ಪರಿಚಯ ಮಾಡಿಕೊಟ್ರು ಇಲ್ಲಿ ಒಂದು ಗುಣ. ದೇವ ನನಗೆ ಎಲ್ಲವನ್ನ ಮಾಡಿಕೊಡುತ್ತಾ ಇದ್ದಾನೆ. ಸೃಷ್ಟಿ ಸ್ಥಿತಿ ಲಯಾದಿಗಳು ಜಗತ್ತಿಗೆ, ಜಗತ್ತಿನೊಳಗಿರುವ ನನಗೂ ನಿತ್ಯವೂ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡಿಕೊಡತಾ ಇದ್ದಾನೆ ಅಂತ ನಾವು ದೇವರನ್ನ ಚಿಂತನೆ ಮಾಡಿದರೆ ನಮಗೆ ಏನು ಬರುತ್ತೆ ಅಂದರೆ ಅಭಯ ಬರುತ್ತೆ, ಭಯವಿಲ್ಲದೆ ಹೋಗುತ್ತೆ. ನಮಗೆ ನಿತ್ಯವೂ ಭಯ ಇರುತ್ತೆ. ಆ ಭಯ ಹೋಗಬೇಕಾದರೆ ದೇವರನ್ನ ಸೃಷ್ಟಿ ಸ್ಥಿತಿ ಲಯಾದಿಗಳ ಕರ್ತ ಅಂತ ಚಿಂತನೆ ಮಾಡಬೇಕು. ಒಂದೊಂದಕ್ಕೂ ಒಂದೊಂದು ಪ್ರಯೋಜನ ಇಟ್ಟಿದ್ದಾರೆ. ನಂತರ ಜಗತ್ತಿಗೆ ಕರ್ತ ಅಂತಷ್ಟೇ ಅಲ್ಲ, ಜಗತ್ತಿಗೆ ಹುಟ್ಟು ಕೊಟ್ಟ ಬ್ರಹ್ಮದೇವರಿಗೆ ಇವೆಲ್ಲವನ್ನ ಕೊಡ್ತಾನಂತೆ. ಬ್ರಹ್ಮದೇವರನ್ನು ಹುಟ್ಟು ಹಾಕಿದವ ಇವನೇ, ಅದರಿಂದ ಸರ್ವೋತ್ತಮ ಶ್ರೀಹರಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಜನ್ಮಾದ್ಯಶಯತ ಅನ್ವಯಾತ್ ಇತರತಶ್ಚ, ಅನ್ವಯದಿಂದ ಎಲ್ಲಾ ವೇದಗಳನ್ನ ಇದು ಏನು ಹೇಳ್ತಾ ಇದೆ, ಇದು ಏನು ಹೇಳ್ತಾ ಇದೆ, ಇದು ಏನು ಹೇಳ್ತಾ ಇದೆ ಅಂತ ಎಲ್ಲಾ ವೇದಗಳನ್ನ ಪ್ರಶ್ನೆ ಮಾಡಿ ಚೆನ್ನಾಗಿ ಕಲಕಿ ನೋಡಿದರೆ ಪೂರ್ವಾಗ್ರಹ ಇಲ್ಲದೆ, ನಾವು ಮಧ್ವಾಚಾರ ಅನುಯಾಯಿಗಳು, ಶಂಕರಾಚಾರ ಅನುಯಾಯಿಗಳು, ರಾಮಾನುಜರ ಅನುಯಾಯಿಗಳು ಅಂತ ಯಾರ ಇದು ಅಲ್ಲದೆ ಮಧ್ಯವರ್ತಿಯಾಗಿ ಕಲಕಿ ನೋಡಿದರೆ ಹೇಳ್ತಾರೆ ಆಚಾರ್ಯರು, ನೋಡಪ್ಪ ವೇದ ಏನು ಹೇಳ್ತಾ ಇದೆ, ಶ್ರೀಹರಿಯೇ ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಅದನ್ನೇ ಹೇಳ್ತಾರೆ. ನೀನು ಪೂರ್ವಾಗ್ರಹದಿಂದ ನಮ್ಮವರು ಹೀಗೆ ಹೇಳಿದ್ರೆ ಅದರಿಂದ ದೇವರು ಅಂತ ಹೇಳಬೇಡ. ಒಬ್ಬ ಥರ್ಡ್ ಪಾರ್ಟಿಯಾಗಿ ನಿಂತು ನೋಡು ವೇದಗಳೆಲ್ಲ ಸಂ ಅನ್ವಯ ಚೆನ್ನಾಗಿ ಸೇರಿಸಿ ನೋಡಿದರೆ ಶ್ರೀಹರಿಯನ್ನೇ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಇತರತಶ್ಚ ತರ್ಕದಿಂದಲೂ ಗೊತ್ತಾಗ್ತಾ ಇದೆ ಅಂತೆ. ಏನದು ಅಂದರೆ ಇಡೀ ಜಗತ್ತಿನಲ್ಲಿ ಜೀವರಾಶಿಗಳೆಲ್ಲರೂ ಇದ್ದಾರೆ, ಜೀವರಾಶಿಗಳಿಗೆ ಉತ್ಪತ್ತಿ ಜೀವನಿಂದೇ ಆಗುತ್ತೆ, ಜಡದಿಂದ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಚಾರ್ಯರು ತತ್ಪರದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ತರ್ಕದಿಂದಲೂ ಗೊತ್ತಾಗತ್ತಯ್ಯ, ಚೇತನಕ್ಕೆ ಹುಟ್ಟು ಕೊಟ್ಟವ ಚೇತನನೆ, ನಮಗೆ ಹುಟ್ಟು ಕೊಟ್ಟವರು ನಮ್ಮ ಚೇತನರು, ಅವರಿಗೆ 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 ಕೊನೆಗೆ ಎಲ್ಲಿಗೆ ಹೋಗುತ್ತೆ, ಬುಡ ಬ್ರಹ್ಮದೇವರವರಿಗೆ ಹೋಗುತ್ತೆ, ಅಲ್ಲಿಂದ ಶುರುವಾದದ್ದು. ಹಾಗಾದ್ರೆ ಬ್ರಹ್ಮದೇವರಿಗೆ ಹುಟ್ಟು ಕೊಟ್ಟ ಚೇತನ ಯಾರು ಅಂದರೆ ಅವನೊಬ್ಬನೇ, ಇನ್ಯಾರು ಇಲ್ಲ. ಆದ ಕಾರಣ ಶ್ರೀಹರಿಯೇ ಸರ್ವೋತ್ತಮ ಅಂತ ಗೊತ್ತಾಗುವುದು. ಆ ಇತರ ತಶ್ಚ ಅಂದರೆ ಚೆನ್ನಾಗಿ ಈ ತರ್ಕವನ್ನ ನೋಡಿ ಎಂದು. ನಂತರ ಈ ತರ್ಕ ಅನ್ನೋದು ಏನು, ಶಾಸ್ತ್ರ ಓದಾಗ ಘಟ ಪಟ ಅಂತ ಚಿಂತನೆ ಮಾಡುವುದಲ್ಲ. ಇಡೀ ಆಚಾರ ಶಾಸ್ತ್ರ ನಿರ್ಮಾಣ ಆಗಿದ್ದು ಯಾವ ಕುಳ ಅಂದ್ರೆ ತಲಹದಿಯಲ್ಲಿ ಅಂದರೆ ವಾದ ಮಾಡುವವರು ಹೊರಗಿಲ್ಲ, ಹೊರಗಿದ್ದು ವಾದ ಮಾಡುವವರು ಇವತ್ತಿರ್ತಾರೆ ನಾಳೆ ಹೊರಟು ಹೋಗ್ತಾರೆ. ಒಳಗೆ ಇದ್ದು ಸಮಯ ನೋಡಿಕೊಂಡು ನಮ್ಮ ಕಷ್ಟ ಕಾಲದಲ್ಲಿ ವಾದ ಮಾಡುವವರೇ ಏಳು ಜನ, ಏಳು ಇಂದ್ರಿಯಾಭಿಮಾನಿ ದೈತ್ಯರು ಒಳಗೆ ಕೂತಿರ್ತಾರೆ. ಎಲ್ಲಿ ದೇವರು, ಏನು ಮಾಡಿದೆ ನನಗೆ, ಅವರ ಕಾಲು ಹಿಡಿ ಇವರ ಕಾಲು ಹಿಡಿ, ಏನೂ ಬೇಡ ದೇವರೇ ಬೇಡ, ನಾನಾ ಪ್ರಶ್ನೆಗಳನ್ನು ಒಳಗೆ ಹಾಕ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಹೊರಗಿದ್ದವರ ಮೂಲಕ ತೊಂದರೆ ಕೊಡ್ತಾ ಇರ್ತಾರೆ. ಹೌದಾ, ನೀನು ಈ ಹಾದಿ ಬಿಟ್ಟು ಬಿಡು, ಬೇರೆ ಹಾದಿಗೆ ಬಾ ಅಂತ ಸೆಳಿತಾ ಇರ್ತಾರೆ. ತಟ್ಟುಕೊಳ್ಳೋದೇ ಕಷ್ಟ ಆಗ್ತಾ ಇರುತ್ತೆ. ಕೆಲವರಿಗೆ ಹಾಗೂ ಇರುತ್ತೆ, ಈ ಹಾದಿಯಲ್ಲಿ ಬಂದು ನಾವು ಸಂತೋಷ ಪಡ್ತಾ ಇದ್ದು, ಈ ಹಾದಿಯಲ್ಲಿ ಇರ್ಲಿಕ್ಕೂ ಬಿಡಲ್ಲ ಮನೆಯಲ್ಲಿ, ಅಂತಹ ಪರಿಸ್ಥಿತಿಯೂ ಇರುತ್ತೆ. ಬಲವಂತವಾಗಿ ಬೇರೆ ಕಡೆ ಸಡಿತಾ ಇರ್ತಾರೆ. ಇಂಥದ್ದೆಲ್ಲ ಬಂದಾಗ ಒಳಗೆ ಮಧ್ವಾಚಾರ್ಯರಿದ್ದಾರೆ, ಒಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರು ನಮ್ಮಲ್ಲಿ ಸಂಶಯಗಳು ಹುಟ್ಟಿ ಬಂದರೆ ಅದನ್ನು ಪರಿಹಾರ ಮಾಡಿ ಚೆನ್ನಾಗಿ ನಮ್ಮನ್ನ ನಿಲ್ಲಿಸ್ತಾರೆ. ಅದನ್ನ ಯುಕ್ತಿಗಳು ಅಂತ ಹೇಳುತ್ತಾರೆ. ಅದನ್ನೇ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ತೋರಿಕೊಟ್ಟದ್ದು. ಜೀವನದ ಕಷ್ಟ ಸಮಯದಲ್ಲಿ ನಮಗೆ ಬರಬೇಕಾದಂತಹ ಯುಕ್ತಿಗಳನ್ನ ತೋರಿಕೊಟ್ರು. ಇನ್ನ ವಿಶೇಷವಾಗಿ ಹೇಳುತ್ತಾರೆ, ಎಲ್ಲ ರೀತಿಯಲ್ಲೂ ಭಗವಂತ, ಅವನಿದ್ದರೆ ಜಗತ್ತಿದೆ, ಅವನಿಲ್ಲದಿದ್ದರೆ ಜಗತ್ತಿಲ್ಲ. ಇದು ದೃಢವಾಗಬೇಕಂತೆ. ಇದು ಆದರೆ ಹೊರಟು ಮುಂದೆ ಭಾಗವತ ನಡೆಯಲ್ಲ. ಆ ಭಾಗವತ ಹೇಳಿಕೊಡೋದೇ ಇದನ್ನ, ಸ್ವಾಮಿ ಇದ್ದಂತಕ್ಕೆ ಜಗತ್ತಿದೆ, ಇಲ್ಲದಿದ್ದರೆ ಜಗತ್ತಿಲ್ಲ ಅಂತ ಹೇಳ್ತಾ ಇದೆ. ಆ ನಂತರ ಅರ್ಥೇಶು ಅಭಿಜ್ಞ, ದೇವರನ್ನ ಚೆನ್ನಾಗಿ ಚಿಂತನೆ ಮಾಡಬೇಕಂತೆ. ಸ್ವಾಮಿ ನೀವು ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ್ದೀಯ, ನಾವು ಪದಾರ್ಥ ಬಳಸಲಿಕ್ಕೆ ಪದಾರ್ಥದ ಪರಿಚಯ ಚೆನ್ನಾಗಿದೆ. ಹೌದಾ? ನಮ್ಮ ಹತ್ತಿರ ಇರುವ ಪದಾರ್ಥಗಳನ್ನು ಬಳಸಲಿಕ್ಕೆ ಪದಾರ್ಥದ ಪರಿಚಯ ಬೇಕು. ಒಂದು ಮೆಷಿನ್ ತಗೊಂಡ್ರೆ ಮೆಷಿನ್ ಪರಿಚಯ ಇಲ್ಲದಿಂದ ರಿಪೇರ್ ಮಾಡಲಿಕ್ಕೆ ಆಗಲ್ಲ. ಆದರೆ ಇಡೀ ಜಗತ್ತನ್ನೇ ತಯಾರು ಮಾಡಬೇಕಂದ್ರೆ ಅದು ಎಷ್ಟು ನಾಲೆಡ್ಜ್ ಇರಬೇಕು ಅವನಿಗೆ? ಪ್ರತಿಯೊಂದು ಕಣಕಣವನ್ನು ತಯಾರು ಮಾಡಬೇಕೆಂದರೆ ಅದಕ್ಕೆ ಹೇಳಿದ್ರು ದೇವ ಅಷ್ಟು ಅಭಿಜ್ಞ ಅಭಿತ ಜಾನಾತಿ, ಕಣ ಕಣ ಚೆನ್ನಾಗಿ ಒಳಗು ಹೊರಗು ತಿಳಿದವ. ಇದು ನಮ್ಮ ತಲೆಗೆ ಬಂದರೆ ಇದೊಂದು ಗುಣ, ದೇವರು ಅಭಿಜ್ಞ ಎಂಬ ಗುಣ. ಈ ಗುಣವನ್ನು ನಾವು ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೂ ದೇವರ ಕುರಿತು ಚೆನ್ನಾಗಿ ತಿಳುವಳಿಕೆ ಬರುತ್ತೆ. ಹೊರಗೂ ಒಳಗೂ ಝಳಪಿಸಿ ದೇವರ ಕುರಿತು ತತ್ವಜ್ಞಾನ ಪುಟಿದಂತೆ ನಿಲ್ಲುತ್ತೆ. ಆ ಜ್ಞಾನ ಬಂದರೆ ನಮಗಿನ್ನೇನು ಬೇಕಾಗಿಲ್ಲ. ಆ ಜ್ಞಾನ ಬರಲಿಕ್ಕೆ ಮೊದಲೇ ಗೊದಲು ಗೊದಲು, ಇದು ಬೇಕಾ ಅದು ಬೇಕಾ, ಸಂಸಾರ ಬೇಕಾ ದೇವರು ಬೇಕಾ, ಅದು ಚೂರು ಇದು ಚೂರು ಎಲ್ಲ ಹಾಗೂ ಹೀಗೂ ಇರುತ್ತೆ. ಒಂದು ಸಲ ಜ್ಞಾನ ಭಗ್ಗಂತ ಉಳಿತಾ ಇನ್ನೇನು ಇಲ್ಲ, ಒಂದೇ ಸಮನೆ ದೇವರ ಚಿಂತನೆ ಮಾಡುತ್ತಾ ಸಂತೋಷವಾಗಿರಬಹುದು. ಹಾಗಾದರೆ ದೇವರ ಗುಣ ಯಾವ ಚಿಂತನೆ ಮಾಡಬೇಕು? ಅಭಿಜ್ಞ ಅಂತ ಚಿಂತನೆ ಮಾಡೋಣ. ಅಭಿಜ್ಞ ಅಂತ ಚಿಂತನೆ ಮಾಡಿದಾಗ ದೇವರು ಇಷ್ಟು ಜ್ಞಾನ ಇದೆ, ಯಾರು ಹೇಳಿಕೊಟ್ರ ಅದನಿಗೆ? ಅಂದರೆ ಯಾರು ಹೇಳಿಕೊಟ್ಟಿಲ್ಲ, ಆತನ ಜ್ಞಾನ ಸದಾ ಇರುವಂತದ್ದು. ಅದಕ್ಕೆ ಹೇಳಿದ್ರು ಸ್ವರ ಅಂತಂದ್ರು, ದೇವರು ಸ್ವರ ಅಂತಂದ್ರು. ಈ ಒಂದು ಚಿಂತನೆ ಬಹಳ ಅವಶ್ಯಕ. ಸ್ವಲ್ಪ ನಾನೀಗ ಆಳವಾಗಿ ಹೋಗ್ತಾ ಇದ್ದೇನ? ಬೇಸರ ಆಗ್ತಾ ಇದೆ ಹೇಳಿ, ಮುಂದಕ್ಕೆ ಹೋಗ್ಬಿಡ್ತೇನೆ. ಯಾಕೆಂದ್ರೆ ಭಾಗವತ ಕೇಳ್ತಾ ಇರ್ತೇವೆ. ನಿತ್ಯ ಜೀವನದಲ್ಲಿ ಬಳಕೆ, ಆ ಒಂದೊಂದು ಗುಣದ ಚಿಂತನೆ ಆ ಜೀವನದಲ್ಲಿ ಎಂಥ ಪ್ರಭಾವ ತೋರುತ್ತೆ, ಆ ತೋರಿದರೆ ನಿಮಗೆ ಭಾಗವತದ ರುಚಿ ಹೇಗಿರುತ್ತೆ, ಆ ರೀತಿಯಲ್ಲಿ ನೋಡಿದಾಗ ಆನಂದ ಆಗಿಬಿಡುತ್ತೆ. ಆ ಮುಖದ ಪರಿಚಯ ಮಾಡಿಕೊಳ್ಳಲಿಕ್ಕೆ ನನ್ನ ಪ್ರಯತ್ನ. ಯಾಕಂದ್ರೆ ತುಂಬಾ ಸ್ವಲ್ಪ ಭಾಗವತ ಕೇಳಿದ್ದೀರಾ, ಈ ದೃಷ್ಟಿಯಲ್ಲಿ ಕೇಳಿಬಿಡಿ. ದೇವರನ್ನ ಸ್ವರ ತಂದ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ ಅದಕ್ಕೆ ಫಲ ಆಚಾರ್ಯರೇ ಹೇಳಿದ್ರು, ತಸ್ಸೈತೆ ಅಕಟಿತಾಕ್ಷರ್ಥ ಪ್ರಕಾಶಂತೆ ಮಹಾತ್ಮನಃ ಅಂದರು. ಯಾರಾದರೆ ಹರಿ ಗುರುಗಳ ಚರಣಾಶ್ರಯ ಮಾಡಿರ್ತಾರೋ, ಗುರುಗಳಿಗೆ ಸರ್ವಸ್ವವೂ ಅರ್ಪಣೆ ಮಾಡಿಕೊಂಡಿರ್ತಾರೋ, ಅಂಥವರಿಗೆ ಗುರುಗಳು ಹೇಳದೇ ಇರುವ ವಿಷಯಗಳು ಹೊಳೆದು ಬಿಡುತ್ತೆ. ಇದನ್ನೇ ಸ್ವರಾಟ್ ಅಂತ ಕರೆದು. ದೇವರನ್ನ ನಾವು ಸ್ವರಾಟ್ ಅಂತ ಚಿಂತನೆ ಮಾಡಿದರೆ ನಾವು ಪ್ರವಚನದಿಂದಲೋ ಪಾಠದಿಂದಲೋ ತಿಳ್ಕೊಂಡದ್ದಕ್ಕಿಂತ ಜಾಸ್ತಿ ನಮ್ಮ ಒಳಗೆ ಆಲೋಚನೆಗಳು ಬರುತ್ತೆ, ಥಳ 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 ಹೊಡೆತಾ ಬರುತ್ತೆ. ದೇವರ ಚಿಂತನೆ ಅಪರೂಪವಾಗಿ ನಡೀತಾ ಬರುತ್ತೆ. ದೇವರನ್ನ ಸ್ವರಾಟ್ ಅಂತ ಚಿಂತನೆ ಮಾಡಬೇಕು. ಅಲ್ಲ, ಇವೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಒಂದೊಂದು ಎಷ್ಟು ಹೊತ್ತು ಮಾಡಬೇಕು ಅಂದ್ರೆ ಭಾಗವತ ಹೇಳಕ್ಕೆ ಹೆಚ್ಚೊತ್ತು ಬೇಡ, ಉಸಿರಾಡುವಷ್ಟು ಕಾಲ ಮಾಡಿ ಸಾಕಂತೇನೆ. ಎಷ್ಟು ಕಾಲ ಉಸಿರಾಡ್ತೀರೋ ಅಷ್ಟೇ ಹೊತ್ತು ಮಾಡಿ, ಹೆಚ್ಚು ಬೇಡ ಅಂದ್ರು. ಅದರಿಂದ ಸ್ವರಾಟ, ಇಷ್ಟು ದೇವರನ್ನ ಸ್ವರಾಟ್ ಅಂತ ಚಿಂತನೆ ಮಾಡಿದ್ರು ಕೂಡ ತತ್ವಜ್ಞಾನ ಕೂಡ ಬೇಕಲ್ವ? ಬೆಳೆಯಬೇಕಾದ್ರೆ ಬೀಜ ಒಂದು ಬೇಕು. ಅದಕ್ಕೆ ತೇನೆ ಬ್ರಹ್ಮ ಹೃದಯ ಆದಿ ಕವಯೇ. ನಮ್ಮ ಜೀವನದಲ್ಲಿ ಇದೊಂದು ಕೊರತೆ ಇರುತ್ತೆ ನೋಡಿ. ಎಷ್ಟೋ ಪ್ರವಚನಗಳಿಗೆ ಹೋಗ್ತಾ ಇರ್ತೇವೆ, ಎಷ್ಟೋ ಕಡೆ ಪಾಠಕ್ಕೂ ಹೋಗ್ತಾ ಇರ್ತೇವೆ, ಎಲ್ಲ ಆಗ್ತಾ ಇರುತ್ತೆ. ಆದರೆ ಹೇಳುವವರಲ್ಲಿ ನಾವು ಟಾರ್ಚ್ ಹಾಕಿ ನೋಡ್ತಾ ಇರ್ತೇವೆ. ಈ ಹೇಳೋದರಲ್ಲಿ ನಾನುದ್ಧಾರ ಆಗಬೇಕು ಅಂತ ಹಂಬಲದಿಂದ ಹೇಳ್ತಾ ಇದ್ದಾರ, ನಾನುದ್ಧಾರ ಆಗಬೇಕು ಎಂಬ ಹಂಬಲದಿಂದ ವಿಸ್ತಾರವಾಗಿ ಹೇಳ್ತಾ ಇದ್ದಾರ, ಅಥವಾ ನಾನು ಚೂರು ಹೇಳಿಬಿಡೋಣ, ಕೇಳಿದ್ರೆ ಕೇಳಿ ಬಿಟ್ರೆ ಬಿಡಲಿ, ನನ್ನ ಡ್ಯೂಟಿ ನಾನು ಮಾಡಿಕೊಂಡು ಹೋದ್ರೆ ಸಾಕು ಅಂತ ಚೂರು ಬಚ್ಚಿತ್ತು ಸ್ವಲ್ಪ ಹೇಳಿಕೊಟ್ಟು ಹೋಗ್ತಾರ. ಅಂದರೆ ನಮಗೆ ಬೇಕಾಗಿದ್ದು ಚೆನ್ನಾಗಿ ಹೇಳಿಕೊಡಬೇಕು, ಪ್ರೀತಿಯಿಂದ ಹೇಳಬೇಕು. ನೀವು ಉದ್ಧಾರ ಆಗ್ಲಿ 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 ಅಂತ ಹಂಬಲದಿಂದ ಹೇಳಬೇಕು. ಅಂತ ಗುರುಗಳು ಸಿಕ್ಕರು ಚೆನ್ನಾಗಿರುತ್ತಲ್ಲ, ಅಂಥವ್ರೊಬ್ರು ಸಿಕ್ಕರೆ ಸಾಕು ಜೀವನ ಉದ್ಧಾರ ಆಗಿಬಿಡುತ್ತೆ. ಅವ್ರೇನಿರಬೇಕು, ಹಿಂದೆ ಹೇಳಬೇಕು. ತಾಯಿ ಹೇಗೆ ಮಗನನ್ನ ಚಾಟೆಗಳನ್ನು ಬಾರಿಸಿ ಮತ್ತೆ ಹೇಳಿಕೊಡ್ತಾಳೆ, ಅದೇ ತರ ನಮ್ಮ ಗುರುಗಳು ಹೇಳಿಕೊಡಬೇಕು. ಅಂತ ಗುರುಗಳು ಸಿಗಬೇಕಾ? ಇದು ಚಿಂತನೆ ಮಾಡಿ. ತೇನೆ ಬ್ರಹ್ಮ ಹೃದ ಯಹ ಆದಿಕವಯೇ, ಬ್ರಹ್ಮದೇವರಿಗೆ ಮನಃಪೂರ್ವಕವಾಗಿ ಬಿಚ್ಚಿ ವಿಸ್ತಾರ ಮಾಡಿದ ಭಗವಂತ. ಎಷ್ಟು ವಿಸ್ತಾರ ಮಾಡಿದ ಅಂದರೆ ಅವರಿಗೆ ಇಡೀ ಬ್ರಹ್ಮಾಂಡ ಸೃಷ್ಟಿ ಸುಲಭವಾಗಿ ಮಾಡುವಷ್ಟು ಅವರಿಗೆ ವಿಸ್ತಾರ ಜ್ಞಾನ ಕೊಟ್ಟ. ಇದು ನಾವು ಎಲ್ಲಿ ಚಿಂತನೆ ಮಾಡಬೇಕು? ಇಷ್ಟು ಹೇಳಿದ್ಕೊಳ್ಳಿ, ನೀವು ಚಿಂತನೆ ಮಾಡಿದಲ್ಲಿ ಎಲ್ಲೋ ವೈಕುಂಠದಲ್ಲಿದ್ದ ಸ್ವಾಮಿ ಆತ ಹೇಳಿದ ಅಲ್ಲ, ಅವರಿಲ್ಲೇ ಇದ್ದಾನೆ, ನಮ್ಮ ಹೃದಯದೊಳಗಿರುವ ಸ್ವಾಮಿಯೇ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟವಾ ಅಂತ ಚಿಂತನೆ ಮಾಡಿದರೆ ಇವನೇ ನಮ್ಮ ಹತ್ತಿರ ನಮಗೆ ಉಪದೇಶ ಕೊಡಬೇಕಾದ ಗುರುಗಳನ್ನು ಕರಕೊಂಡು ಬರುತ್ತಾನೆ. ಕರಕೊಂಡು ಬಂದು ವಿಶೇಷ ಉಪದೇಶಗಳನ್ನ ನಮ್ಮ ಮೇಲೆ ಪ್ರೀತಿಯಿಂದ ಕೊಡುವಂತೆ ಮಾಡುತ್ತಾನೆ. ಇದು ಆ ದೇವರ ಗುಣ. ಈ ಗುಣವನ್ನು ಚಿಂತನೆ ಮಾಡಬೇಕು. ಇದಕ್ಕಾಗಿ ಹೊರಟದ್ದು ಭಾಗವತ. ಈ ರೀತಿ ನಾರದಾದಿ ಮಹರ್ಷಿಗಳೆಲ್ಲ ಒಂದೊಂದು ಶ್ಲೋಕ ತೆಗೆಯುತ್ತಾರೆ. ವೇದವ್ಯಾಸರು ಒಳಗಿಟ್ಟಿರುವ ಅಪರೂಪದ ಇದು ರತ್ನಗಳು, ತತ್ವದ ರತ್ನಗಳು, ಗುಣರತ್ನಗಳನ್ನು ತೆಗೀತಾರೆ, ಒಂದೊಂದು ತೆಗೀತಾರೆ, ಜೀವನದಲ್ಲಿ ಅನುಷ್ಠಾನ ಕಟ್ತಾರೆ, ಏಕಾಂತದಲ್ಲಿ ಕೊಡುತ್ತಾರೆ. ತೇನೆ ಬ್ರಹ್ಮವದಾಯ ವಿಕವೇ, ಇದನ್ನೇ ಚಿಂತನೆ ಮಾಡ್ತಾ ಹೋಗ್ತಾರೆ. ಆಗ ಚಿಂತನೆ ಮಾಡಿದಾಗ ಖಚಿತವಾಗಿ ಅಂಥ ಗುರುಗಳು ಸಿಗುತ್ತಾರೆ, ಅವರಿಗೆ ಜ್ಞಾನ ಕೊಡುತ್ತಾರೆ. ಅಂದರೆ ಒಂದೊಂದು ಗುಣವನ್ನ ತೆಗೆದು ಅನುಷ್ಠಾನ ಮಾಡಿದಾಗ ಆ ಫಲ ಅವರಿಗೆ ಕಾಣುತ್ತಾ ಇದೆ. ಅವಾಗ ಏನಾಗುತ್ತೆ ಭಾಗವತ ಓಡುತ್ತೆ, ಅವರು ಹಿಂದೆ ಅಪ್ಪಾ ಇದು ಬೇಕು ನನಗೆ, ಇದು ಬೇಕು ಇದು ಬೇಕು ಅಂತ ಓಡುತ್ತೆ. ಯಾಕೆ ದಿನಾಗೂ ಯಾವುದೋ ತೊಂದರೆ ಏನೋ ಒಂದು ಇರುತ್ತೆ. ಹೋಗಬೇಕಾದ್ರೆ ಮೆಡಿಸಿನ್ ಇಲ್ಲೇ ಕೊಟ್ಟಿದ್ದಾರೆ, ಸುಮ್ಮನೆ ಶಾಪಿ ಹಾಕೋಬೇಕು, ಇಲ್ಲೇ ಕೊಟ್ಟಿದ್ದಾರೆ, ವಿಶೇಷ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ಒಂದೊಂದಕ್ಕೂ ಮದ್ದು ಕೊಟ್ಟಿದ್ದಾರೆ. ತೇನೆ ಬ್ರಹ್ಮಹರದ ಯಾದಿ ಕವಯೇ, ನಾನು ಈ ತರ ಹೇಳಿದ್ರೆ ನಿಮ್ಗೆ ಆಗುತ್ತಾ ಭಾಗವತ ಪ್ರೊಟ್ಟಪದಿ ನೋಡೋಣ, ಒಂದು ಶ್ಲೋಕಕ್ಕಾದ್ರೂ ಹೇಳಿ ನೋಡೋಣ. ನೋಡೋಣ ಅಂದ್ರೆ ಕಥಾ ಕೇಳಿದ್ದೀರಾ, ಏಳು ದಿವಸದಲ್ಲಿ ತುಂಬಾ ಕೇಳಿದ್ದೀರಾ, ಈ ಸಲ ಕಥಾ ಕತ್ತರಿಸ್ಬಿಡ್ತೇನೆ. ಕಥಾ ಅಂದ್ರೆ ಗೊತ್ತು ಬಿಡಲ್ಲ, ಎಲ್ಲಿ ಕಥೆಯ ಪ್ರಧಾನತೆಯನ್ನು ಹೇಳ್ತೇನೆ, ತತ್ವಗಳನ್ನು ಈ ತರ ನೋಡೋಣ. ಮುಖ್ಯಂತಿಯಂ ಸೂರಯ, ಇವರನ್ನ ನೋಡಿ ಎಲ್ಲ ಜ್ಞಾನಿಗಳು ಮೋಹಗೊಳ್ತಾರೆ. ಅಂದರೆ ಇಂದ್ರದೇವರಿಗೆ ಇವನು ಯಾರು ಅಂತ ಗೊತ್ತಾಗ್ಲಿಲ್ಲ, ಹೌದಲ್ಲ? ಈ ಉಪಾಸನೆ ಮಾಡಿದರೆ ಹೇಗಾಗ್ತಾರೆ ಜನ? ಅಂದರೆ ರಾಯರು ಸಭಾದಲ್ಲಿ ಪಾಠ ಮಾಡ್ತಾ ಇದ್ರಂತೆ, ಹೇಳ್ತಾರೆ ಕಥಾ ಇದು. ರಾಯರು ಪ್ರವಚನ ಮಾಡ್ತಾ ಇದ್ದಾರೆ, ಮಾಡುವಾಗ ಒಬ್ಬರಿಗೊಬ್ಬರು ಸಮಕಾಲಿಕವಾದ ಜ್ಞಾನಿಗಳನ್ನ ಇವರಿಗೆ ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳುವುದು ಸಹಜ, ಹೌದಲ್ಲ? ರಾಯರ ಕಾಲೀನರು ಯಾರು ಅಂದರೆ ಯಾದವಾರ್ಯರು. ಯಾದವಾರ್ಯರನ್ನ ಅವರ ಟಿಪ್ಪಣಿಯನ್ನ ನೋಡಿದರು ರಾಯರೆಲ್ಲ. ರಾಯರು ಯಾದವಾರ್ಯರ ಟಿಪ್ಪಣಿ ನೋಡಿದವರೇ, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರ ಟಿಪ್ಪಣಿ ನೋಡಿದವರು, ಯುದ್ಧ ರೀತಿ ಬರೀತಾರೆ ಅವರಿಗೆ ಗೊತ್ತು ರಾಯರಿಗೆ. ಆಗ ಅಂದರಂತೆ ಯಾದವಾರ ರೀತಿ ಚೆನ್ನಾಗಿರುತ್ತೆ. ಆಗ ಎಲ್ಲರ ಮಧ್ಯ ಮೂಲೆಗೆ ಒಂದು ವ್ಯಕ್ತಿ ಕೂತಿತ್ತು. ಇಲ್ಲೇ ಇದ್ದೇನೆ ಸ್ವಾಮಿ. ಎಲ್ಲರಿಗೂ ಆಶ್ಚರ್ಯ, ಯೋಗ ಯಾದವಾರದಂದ್ರೆ ಯಾದವಾರ ಅಂದ್ರೆ ಧಾರ್ಮಿಕವಾಗಿ ಎಲ್ಲ ಆಯಿತು, ಓ ನಡೀತಾ, ಇಂತಹದೇನೂ ಇಲ್ಲ, ಎಲ್ಲೋ ಮೂಲಲಿದ್ದಾರೆ. ಯಾರಿಗೂ ಗೊತ್ತಾಗಿಲ್ಲ ಅವರು ಯಾರೊಂದು ಮುಖ್ಯಂತಿಯಂ ಸೂರಯ, ಒಳಗೆ ಜ್ಞಾನ ಪ್ರಕಾಶ ಇರುತ್ತೆ, ಯಾರಿಗೂ ಗೊತ್ತಾಗ. ಅದನ್ನು ದಾಸರು ಹೇಳ್ತಾರೆ, ನಿನ್ನ ಒಳಗೆ ಒಂದು ವೇಳೆ ಗುರುಗಳು ನಿನಗೆ ಉಪದೇಶ ಕೊಟ್ಟರೆ, ಆ ತತ್ವಜ್ಞಾನ ಒಳಗೆ ಉರಿಯುತ್ತಾ ಬಂದರೆ, ಆ ತತ್ವಜ್ಞಾನದ ಬೆಳಕು ಹೊರಗೆ ಕಾಣದಂತೆ ಇರು, ಹುಚ್ಚು ಹುಚ್ಚಾಗಿರು ಜನರ ಕಣ್ಗಳಿಗೆ. ಅದು ಬರಬೇಕಂದ್ರೆ ಹೇಗಿರಬೇಕು ನಾವು ಅಂದರೆ, ನಾವಾಗಿ ಪ್ರಯತ್ನ ಪಟ್ಟರೆ ಬರಲ್ಲ. ನಾವಿತ್ತು ಹೊಡಿಕೆ ಹಾಕ್ಲಿಕ್ಕೆ ಹೋದ್ರೆ ಅಷ್ಟು ಹೊರಗೆ ಬರ್ತಾ ಇರುತ್ತೆ. ಹಾಗಾದರೆ ನಾವು ಏನು ಮಾಡಬೇಕು? ಬಿಂಬನ ಚಿಂತನೆ ಮಾಡಬೇಕು. ಬಿಂಬ ನೀನು, ನಿನ್ನ ನೋಡಿ ಯಾರು ಕೂಡ ನೀನು ಅಂತ ಗೊತ್ತಿಲ್ಲದೆ ಹೋಗಿಬಿಡ್ತಾರೆ, ಅಷ್ಟು ಮೋಹ ಮಾಡ್ತೀಯ. ಈಗ ನನಗೂ ಬೇಕಾಗಿದೆ, ನೀನು ನನ್ನನ್ನ ಮುಚ್ಚಿರು, ನನ್ನ ಜ್ಞಾನ ಹೊರಗೆ ಬಾರದಂತೆ, ನನ್ನ ಅನುಷ್ಠಾನ ಎಲ್ಲರ ಕಣ್ಣಿಗೆ ಬೀಳದಂತೆ ಮುಚ್ಚಿಡಯ್ಯ. ಯಾಕೆ? ಅಡಿಗೆ ಅನ್ನ ಆಗಬೇಕಾಗಿದೆ, ಮುಚ್ಚಿಡದಿದ್ರೆ ಹಂಚಕ್ಕೆ ಆಗಿಬಿಡುತ್ತೆ. ಸಾಧನೆ ಮಾಡುವ ಕಾಲಕ್ಕೆ ಎಲ್ಲರೂ ಹೊಗಳಿ 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 ಉರಿಯೋ ಬೆಂಕಿಗೆ ನೀರೇ ಹಾಕಿಬಿಡ್ತಾರೆ. ಉರಿಯೋ ಬೆಂಕಿಗೆ ನೀರು ಹಾಕಿದ್ರೆ ಅನ್ನ ಆಗುತ್ತಾ? ಹೊಗಳೋ ಕಾಲಕ್ಕೆ ಏನಾಗುತ್ತೆ? ಅಹಂಕಾರ ಬೆಳೆಯುತ್ತೆ. ಅಹಂಕಾರ ಹೊಗೆ ಹೊಗೆ ಜಾಸ್ತಿ ಆಗುತ್ತೆ. ಅಹಂಕಾರ ಜಾಸ್ತಿ ಆದಾಗ ಅಗ್ನಿ ಕಡಿಮೆ ಆಗ್ತಾ ಇರುತ್ತೆ, ಅನ್ನ ಹಂಜಕ್ಕೆ ಆಗುತ್ತೆ. ಅದಕ್ಕೆ ನನ್ನನ್ನು ಯಾರು ಹೊಗಳಬಾರದು, ಅಥವಾ ಅನ್ನ ಮುಗಿದ ಮೇಲೆ ಯಾರು ಎಷ್ಟು ಬೇಕಾದ್ರೂ ಕಡೆ ನೀರು ಹಾಕ್ರಿ, ಅಡ್ಡಿ ಇಲ್ಲ. ತತ್ವಜ್ಞಾನ ಅನುಭವಕ್ಕೆ ಬಂದ ಮೇಲೆ ಯಾರು ಎಷ್ಟು ಹೊಗಳಿದ್ರು ಅಡ್ಡಿ ಇಲ್ಲ, ನಂದಲ್ಲ ಅಂತ ಕೂತಿರ್ತಾರವರು. ಯಾರು ಹೊಗಳಿದ್ರು ನೀವು ಹೊಗಳಿದ್ದಾಗ ತರ್ತಾರೆ, ಪಕ್ಕದಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ದೇವರಿಗೆ ದೇವತೆಗಳಿಗೆ, ನಿಮ್ಮದು ಇದು ನಂದಲ್ಲ ಅಂತ ಹೇಳ್ತಾರೆ. ಈ ಮಧ್ಯೆ ಅವಸ್ಥೆ ಇರುತ್ತಲ್ಲ, ಇನ್ನ ಬೆಳೆಯೋ ಹಂತ, ಆ ಹಂತದಲ್ಲಿ ಯಾರು ಹೊಗಳಿದ್ರು ನಂದೇ 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 ಅಂತ ಬರ್ತಾ ಇರುತ್ತೆ. ಆದ್ದರಿಂದ ಇದು ಬರಬಾರದು, ನಮಗೆ ಮುಚ್ಚಿಡಬೇಕು ನಮ್ಮನ್ನು ನಾವು. ಅದಕ್ಕೆ ಹೇಳುತ್ತಾರೆ, ದೇವರ ಚಿಂತನೆ ಮಾಡಿ, ಬಿಂಬನ ಚಿಂತನೆ ಮುಖ್ಯಂತಿಯಂ ಸೂರಯ. ಸಕಲವು ದಿನಾಗ್ಲೂ ಈ ಒಂದು ಶ್ಲೋಕ ಒಂದೊಂದು ಗುಣ ಚಿಂತನೆ ಮಾಡುತ್ತಾ, ಹೌದು ಹೌದು ಹೀಗೆ ಅಂತ ದೇವರ ಕುರಿತು ಎಷ್ಟು ಒಂದು 10 ಸಲ ಹೇಳಿಕೊಂಡು ಹೋದ್ರೆ ಒಂದಾದ್ರೂ ಗುಣ ಬರಲ್ಲ ನಮ್ಮಲ್ಲಿ ಬರುತ್ತೆ. ಹೇಳ್ತಾ ಇದ್ದಾರೆ, ಮುಖ್ಯಂತಿಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ತಸರ್ಗೋ ಮೃಷ. ತೇಜಸ್ಸು ವಾರಿ ಮೃತ್ಯು ಮೂರನ್ನು ಹೇಗೆ ಬಳಸಬೇಕೋ ಹಾಗೆ ಬಳಸಿ ಎಲ್ಲವನ್ನು ಕಟ್ಟಿದ, ಎಲ್ಲ ನಿರ್ಮಾಣ ಮಾಡಿದ. ಹೂವನ್ನು ಅದರಿಂದ ಮಾಡಿದ, ಕಬ್ಬಿಣವನ್ನು ಅದರಿಂದ ಮಾಡಿದ, ಎಲ್ಲವನ್ನು ಮಾಡಿದ. ತೊತ್ತು ನಮ್ಮ ನಿಂದನಲ್ಲೂ ಈ ಗುಣ ಚಿಂತನೆ ಮಾಡಿದರೆ, ಈ ಗುಣ ಇಲ್ಲ ನಮ್ಮಲ್ಲಿ, ನಮ್ಮ ದೇವರಲ್ಲಿ, ನಮ್ಮ ಹೃದಯದೊಳಗಿರುವ ದೇವರಲ್ಲಿ. ತೇಜೋ ವಾರಿ ವಿನಿಮಯ ಅಂತ ಹೇಳಿದ್ದು ಆರೋಪದಲ್ಲೇ ಇದೆಯಾ? ಇಲ್ಲಿಲ್ವಾ? ಇಲ್ಲಿ ಇದೆ. ಹಾಗಾದರೆ ಬಿಂಬನಲ್ಲಿ ಆ ಗುಣಚಿಂತನೆ ಮಾಡಿದ್ರೆ ನಮ್ಮಲ್ಲೂ ಪ್ರಕಟ ಆಗುತ್ತೆ. ಏನಂತ ಪ್ರಕಟ ಆಗುತ್ತೆ ಅಂದರೆ, ತೇಜಸ್ಸು ವಾರಿ ಮೃದು ಈ ಮೂರು ನಮ್ಮ ಶರೀರದಲ್ಲೇ ಇದೆ. ಇದರನ್ನ ಚೆನ್ನಾಗಿ ಬಳಸುವುದು, ಬಳಸುವುದು ಅಂದರೆ ಅರ್ಥ ವ್ರತ ಮಾಡಬೇಕು, ಒಳ್ಳೆ ಏಕಾದಶಿ ವ್ರತ ಮಾಡಬೇಕು, ಭೀಷ್ಮ ಪಂಚಕ ಮಾಡಬೇಕು. ಆ ಮಾಡಬೇಕಾದರೆ ಶರೀರ ಒಗ್ಗುತ್ತಾನೇ ಇಲ್ಲ, ಏನು ಮಾಡಬೇಕು ಅರ್ಥ ಆಗಿಲ್ಲ. ಆಗ ಪಕ್ಕದವರು ನೋಡಿದರೆ ಅವರ ಶರೀರ ಚೆನ್ನಾಗಿ ಒಗ್ಗುತ್ತಾ ಇದೆ, ಭೀಷ್ಮ ಪಂಚಕವೂ ಮಾಡಿ ಮುಗಿಸಿದ್ದಾರೆ ಮತ್ತು ವಿಷ್ಣು ಪಂಚಕ ಹಿಡಿದಿದ್ದಾರೆ. ಇನ್ನೊಬ್ಬರು ನೋಡಿದ್ರೆ ಆ ಜೀವನ ಪರ್ಯಂತ ವಿಷ್ಣು ಪಂಚಕ ಮಾಡುತ್ತಾ ಇದ್ದಾರೆ. ಕೆಲವರಿದ್ದಾರೆ ಮುಳುಗಾದಲ್ಲಿ ಒಬ್ಬ ಹೆಣ್ಣು ಮಗಳು ಮಡಿಸು ವರ್ಷಗಳಿಂದ, ನಾವು ಒಂದು ವರ್ಷ ಮಾಡುವವರೆಗೆ ವಿಷ್ಣು ಪಂಚಕರು ದೇವರು ಕಾಣಿಸ್ತಾ ಇರ್ತಾರೆ. ಹೌದು, ಅದಕ್ಕೆ ಮತ್ತೆ ಉದ್ಯಾವನೆ ಏನೂ ಇಲ್ಲ. ಹಾಗೆ ಜೀವನ ಇಡೀ ವಿಷ್ಣು ಪಂಚಕ ಇಂಥವರು ಇದ್ದಾರೆ. ಶ್ರೀರಂಗದಲ್ಲಿ ಹಾಕಿದ್ದಾರೆ, ಹಾಗೆ ನಿತ್ಯ ಯಾವಾಗಲೂ ವಿಷ್ಣು ಪಂಚಕ. ನಾವು ಒಂದು ಸಲ ಸಪ್ತಪ್ರಾಕಾರ ನಮಸ್ಕಾರ ಮಾಡಿದ್ರೆ ನಿಜವಾಗುತ್ತೆ. ಎಲ್ಲರೂ ಬರ್ತಾರೆ ಸಪ್ತಪ್ರಾಕಾರ ನಮಸ್ಕಾರ ಮಾಡಿದರೆ ಸಂಜೆಗೆ ಎಲ್ಲರೂ ಟ್ಯಾಬ್ಲೆಟ್ ತಗೊಂಡಿರ್ತಾರೆ. ಯಾಕೆ ಕಾಲು ನೋವು ಜಾಸ್ತಿ ಆಗ್ತಾ ಇದೆ, ಮಾರನೇ ದಿವಸ ರೆಸ್ಟ್ ತಗೊಂಡು ಹೋಗ್ಬೇಕು. ಯಾವಾಗ ನಡೆದ ಫ್ಲಾಟ್ ಇರಲ್ಲ, ನಡೆದು ನಡೆದು ಈ ತೊಡೆಗಳ ಮಧ್ಯೆ ರಾಚಿಕೊಂಡು ಒಬ್ಬರು ಕಾಲು ಹೀಗಿಟ್ಟು ನಡೀತಾ ಇರ್ತಾರೆ. ಎಲ್ಲರಿಗೂ ತೊಂದರೆ ಆಗಿರುತ್ತೆ, ಅಪಾರ ಉದಾಡ್ತಾ ಇರ್ತಾರೆ. ಹಾಗೆ ನಿತ್ಯ ಸಪ್ತ ಪ್ರಾಕಾರ ನಮಸ್ಕಾರ, ನಿತ್ಯ ಸಪ್ತ ಪ್ರಾಕಾರ ನಮಸ್ಕಾರ ಯಾವಾಗಲೂ ಉಂಟು ಪಂಚದ. ಇಲ್ಲಿ ನಾನು ಬರುವುದು ಇಲ್ಲಿಗೆ ಅಂದರೆ, ನಾವು ಎಲ್ಲಿಗೆ ಮುಕ್ತಾಯ ಕೊಡುತ್ತೇವೆ ಅದನ್ನ? ಅವರು ಮಾಡಿಸ್ತಾರಪ್ಪ, ನಮಗಾಗಲ್ಲ, ನಾವು ಹೀಗೆ ಅವರು ಹಾಗೆ ಅಂತ ಇಲ್ಲ, ನಮಗೂ ಬರಬೇಕಾ ನೋಡಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ಅವರಲ್ಲೂ ಬಿಂಬನೆ ಇದ್ದಾನೆ, ನಮ್ಮಲ್ಲೂ ಬಿಂಬನೆ ಇದ್ದಾನೆ. ಈ ಶರೀರವು ತೇಜಸ್ಸು ವಾರಿ ಮೃದು ಮೂರಿಂದ ತಯಾರಾದಂತೆ ಅವರ ಶರೀರವು ಅದರಿಂದ ತಯಾರಾದಂತೆ. ಮತ್ತೆ ಅವರ ಶರೀರ ಒಗ್ಗತಾ ಇದೆ, ನಮ್ಮ ಶರೀರ ಒಗ್ಗತಾ ಇಲ್ಲ. ಯಾಕೆ? ಯಥಾ ವಿನಿಮಯ, ನಮ್ಮ ನಮ್ಮ ಕರ್ಮಾನುಸಾರ ಆ ಶರೀರ ಚೆನ್ನಾಗಿ ಒಗ್ಗುವಂತೆ ಮಾಡಿದ, ಇಲ್ಲಿ ಮಾಡಿಲ್ಲ. ಅವರೇ ಅಲ್ಲಿದ್ದದ್ದು ಇಲ್ಲದ್ದು, ಅದಕ್ಕೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅದೇ ಗುಣ ಅವರಲ್ಲಿ ಏನು ಪ್ರಕಟ ಮಾಡ್ತಾ ಇದೆಯಲ್ಲ, ನನ್ನಲ್ಲಿ ಪ್ರಕಟ ಮಾಡು. ಅದೇ ಪ್ರಾರ್ಥನೆ ಮಾಡಿದರೆ, ಈ ಚಿಂತನೆ ಮಾಡಿದರೆ, ನಮ್ಮಿಂದ ವಿಶೇಷ ಅನುಷ್ಠಾನ ದೇವರು ಮಾಡಿಸ್ತಾರೆ ಖಚಿತ, ಅದರ ಎರಡು ಮಾತಿಲ್ಲ. ಅದಕ್ಕೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಇಷ್ಟು ಮಾಡಿದಾಗ ಇನ್ನೊಂದು ದೇವ ನಮಗೆ ಬಂದೇ ಬರುತ್ತೆ. ಯಾವ ದೇವ ಅಂದ್ರೆ, ಅವರು ಹಾಗೆ ಮಾಡಿದ್ರು ನಾನು ಹೀಗೆ ಮಾಡಿದೆ, ಅವರು 33 ಬಾಣ ಕೊಟ್ಟರು ನಾನು 34 ಕೊಟ್ಟೆ. ಆ 34 ಕೊಡುವಾಗ ಅವರಿಗೆ ಹೇಳುವಂತೆ ಹೇಳೋದು, ನೋಡಪ್ಪ ನಿಮ್ಮ ನಾನು ಬೀಟ್ ಔಟ್ ಮಾಡಿದೆ ಅಂತ ಹೇಳಿ ಅವರು ಚೂರು ಮುಖ ಸಣ್ಣ ಮಾಡಿದೆ. ಮೃದೋ ಆನಂದ ಪ್ರಪಂಚದ ದಷ್ಟ ಆನಂದ. ಇನ್ನೊಬ್ಬರ ಮೇಲೆ ಅಸೂಯ, ಇನ್ನೊಬ್ಬರ ಮೇಲೆ ಮಾತ್ಸರ್ಯ, ಇವುಗಳಿಂದ ನಮ್ಮ ಸಾಧನೆ ಆದರೆ ದೇವರು ಮೆಚ್ಚಲ್ಲ. ನಮಗೆ ನಮ್ಮ ಸಾಧನೆ ಮಾಡ್ತಾ ಇದ್ದೇವಲ್ಲ, ಅದರಿಂದ ಏನೋ ಬಯಸ್ತಾ ಇದ್ದೇವೆ ನಾವು, ಏನೋ ಬಯಸಿ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಏನು ಬಯಸಬೇಕು ಗೊತ್ತಿಲ್ಲದೆ ಏನೋ ಬಯಸ್ತಾ ಇದ್ದೇವೆ. ಅದಕ್ಕೆ ದೇವರನ್ನ ಕೇಳಬೇಕಂತೆ, ಸ್ವಾಮಿ ಇಷ್ಟೆಲ್ಲ ಜಗತ್ತು ಮಾಡಿದ್ದೀಯಲ್ಲ, ಈ ಜಗತ್ತನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರ ಶರೀರದಲ್ಲೂ ನಿಂತುಕೊಂಡು ಹಗಲು ರಾತ್ರಿ ನಮ್ಮ ಜೊತೆಗೆ ಉಸಿರಾಡಿಸ್ತೀಯ, ನಡೆಸ್ತೀಯ, ಮಲಮೂತ್ರಾದಿಗಳು ನೀನೇ ನಿಂತು ಈ ಶರೀರದಲ್ಲಿ ತೊಳಗ್ತೀಯ, ಎಲ್ಲ ಮಾಡ್ತಾ ಇದೆಯಲ್ಲ, ಏನು ಅಪೇಕ್ಷೆ ಇಲ್ಲದೆ ಹೇಗ್ ಮಾಡ್ತಾ ಇದೀಯಾ ಅಂದ್ರೆ ದೇವ ಹೇಳ್ತಾರಂತೆ, ಇಷ್ಟೆಲ್ಲ ಮಾಡೋದರಲ್ಲಿ ಅಪೇಕ್ಷೆ ಪಟ್ಟು ಮಾಡುವುದರಲ್ಲಿ ಏನು ಆನಂದ ಇರುತ್ತೋ, ಅದಕ್ಕೆ ಕೋಟಿ ಪಟ್ಟು ಅಪೇಕ್ಷೆ ಇಲ್ಲದನ್ನು ಮಾಡಿದ್ರೆ ಬರುತ್ತೋ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ದೇವರಿಗೆ ಗೊತ್ತು ಆ ರುಚಿ. ಅದಕ್ಕೆ ದೇವರು ಹಾಗೆ ಮಾಡುತ್ತಾರೆ. ನನ್ನ ಬಿಂಬ ಇಂಥ ಎತ್ತರ ಕೆಸರದ್ದು ಮೃಷ, ಇವನಿಗೆ ಈ ಸಾಧನೆ ಏನು ಮಾಡಿಸ್ತಾ ಇದ್ದಾನೆ ಅವನಿಗೇನು ಪ್ರಯೋಜನ ಇಲ್ಲ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ಬೇಡದ್ದನ್ನೆಲ್ಲ ಬೇಡುವುದು ಬಿಟ್ಟು ಹೋಗುತ್ತೆ. ಮೊದಲನೇದು ಯಾಕೆ ಇಲ್ಲಿ ನಾನು ಇಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ಸಾಮಾನ್ಯವಾಗಿ ಎಷ್ಟು ಹೇಳುತ್ತೆ ನಿಮಗೆ ಅಂದರೆ, ನಾವು ಬೇಡದ್ದನ್ನೆಲ್ಲ ಬೇಡುತ್ತೇವೆ, ಅದು ತಪ್ಪು. ದೇವರು ನೋಡಿ ಏನು ಬೇಡದೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾಳೆಯಿಂದ ನೀವೆಲ್ಲ ಕೂಡ ಏನು ಬೇಡದೆ ಮಾಡಬೇಕು. ನಾ ಹೇಳಿದೆ, ನೀವು ನೋಡಿದಿರ, ಹೌದು ಆಚಾರ ಚೆನ್ನಾಗಿ ಹೇಳಿದ್ರು, ನಾಳೆಯಿಂದ ನಾವು ಏನು ಬೇಡಬಾರ್ದು ಅಂತ ಹೋಗ್ತೀರಾ? ಬೆಳಿಗ್ಗೆ ಕೂಡಲೇ ದೇವರು ಹೌದಲ್ವೋ? ಇದಕ್ಕೆ ರಿಪೇರಿ ಹೇಗೆ, ರಿಪೇರಿ ಮಾಡೋದು ಹೇಗೆ? ಅದಕ್ಕೆ ಭಾಗವತ ಆಳಾಗಿ ಬಿಡ್ತಾ ಇದೆ. ಕೊಟ್ಟದ್ದು ಯಾರು ಗೊತ್ತಾ? ಆ ದೇವರನ್ನು ಕೊಡ್ತಾ ಇರೋ ಯಾರು ಗೊತ್ತಾ? ಒಳಗಿರೋ ಸ್ವಾಮಿಯೇ. ನಮ್ಮ ಕರ್ಮಾನುಸಾರ ಅವನೇ ಹುಟ್ಟು ಹಾಕ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಕೊಡುವಂತಹ ನನ್ನ ಕಾಲಿಗೆ ಬೀಳುವವರೆಗೂ ನಾನು ಇವರಿಗೆ ಬಿಡಿಸಲ್ಲ. ಕೊಡ್ತಾ ಇರೋದು ನಾನೇ ಅಂತ ತಿಳ್ಕೊಂಡು ನನ್ನ ಕಾಲಿಗೆ ಯಾವಾಗ ಬೀಳುತ್ತಾರೋ ಅವಾಗ ದೇವ ಬಿಡಿಸ್ತೇನೆ ಅಂತ ಕೂತಿದ್ದಾನೆ. ಅದಕ್ಕೆ ಭಾಗವತ ಆರಾಮ ಹೇಳಿಕೊಡ್ತಾ ಇದೆ. ಸುಮ್ಮನೆ ನಾವು ಹೇಳೋದು ನಾ ಮಾಡ್ತೀನಿ ಅಂತ ಹೋಗೋದು ಬೇಡ. ಒಳಗೆ ಸ್ವಾಮಿ ಇದ್ದಾನಲ್ಲ, ಅವನನ್ನು ಚಿಂತನೆ ಮಾಡಿ ಬಿಂಬನನ್ನ. ಏನು ಎಷ್ಟ ಸ್ವಾಮಿ, ನಿನಗೆ ಈ ಎಲ್ಲವೂ ಕೂಡ ನೀನೇ ಮಾಡಿಸ್ತಾ ಇದೀಯ, ನಮ್ಮಿಂದ ನಮ್ಮೊಳಗಿದ್ದು ನಮ್ಮ ಕರ್ಮಾನುಸಾರ ಪ್ರತಿಯೊಂದಕ್ಕೂ ಆಸೆ ಹುಟ್ಟಿಸಿ ಇದು ಬೇಡ ಬೇಡು ಬೇಡು ಅಂತ ಬಯಸುವಂತೆ ಮಾಡುವ ನೀನೇ, ಇಷ್ಟೆಲ್ಲ ನಮ್ಮಿಂದ ಮಾಡಿಸಿ ಏನೂ ಬಯಸದವ ನೀನೇ, ಆದ್ದರಿಂದ ಈ ಗುಣಚೂರು ಕೊಡಯ್ಯ ಅಂತ ದೇವರನ್ನ ಚಿಂತನೆ ಮಾಡಿದರೆ ಒಳಗೆ ಸ್ವಾಮಿ ತನ್ನ ಗುಣ ಪ್ರಕಟ ಮಾಡುತ್ತಾನೆ. ದೇವರಿದೆ ಪ್ರಕಟ ಮಾಡುತ್ತಾನೆ. ಪ್ರಕಟ ಮಾಡಿದರೆ ಪ್ರತಿಬಿಂಬದಲ್ಲಿ ತಾನಾಗಿ ಮೂಡಿ ಬರುತ್ತೆ. ಮಾರನೇ ದಿವಸ ನೋಡುತ್ತೇವೆ ಸಂದರ್ಭ ಶುರುವಾಯಿತು. ಏನು ಧರ್ಮ ಅಂತ ಕಾಮ ಮೋಕ್ಷ ಆಗಿತ್ತೆ, ಏನು ಬೇಡ, ಶ್ರೀಹರಿಪ್ರೇಣ ಶ್ರೀಹರಿಪ್ತಂ ಮನಸ್ಸಿಗೆ ಬಂತು ತಾನಾಗಿ. ಇಲ್ಲದಿದ್ರೆ ಎಷ್ಟು ಶ್ರೀಹರಿ ಪ್ರೇರಣೆ ಅಂದ್ರೆ ಕೂಡ ಆಚಾರ್ಯರು ಪಟ್ಟಿ ಹೇಳ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಾದಿ. ಅವ್ರು ಹೇಳುವಾಗ ಆನಂದ, ಅಯ್ಯೋ ನಾನಾಗಿ ಹೇಳಿಲ್ಲ, ಆಚಾರ ಹೇಳ್ಬಿಟ್ರಲ್ಲ ಪರವಾಗಿಲ್ಲ ಅಂತ. ಇವಾಗಿಲ್ಲ, ಒಳಗೆ ವೈರಾಗ್ಯ ಬರ್ತಾ ಇರುತ್ತೆ, ಛೇ ಬೇಡ ಅಂತ ಅನ್ಸುತ್ತೆ. ಆ ಒಳಗೊಳಗೆ ಒಳಗೊಳಗೆ ಪರಿವರ್ತನೆ ಬರುವುದೇ ಬಿಂಬನ ಚಿಂತನೆ ಪರಿಣಾಮ. ಎತ್ತರ ತುಷಕ್ಕೋ ಮೃಷ ಅವ್ರು ಹೇಳಿದ್ರು ಇವೆಲ್ಲ ಸರಿಯಪ್ಪ, ಏನು ಮಾಡಿದ್ರು ಯಾವುದೋ ಒಂದು ಹುಳುಕಿದ್ದೇ ಇರುತ್ತೆ, ಕಪಟ ಕಪಟ ಇದ್ದೇ ದೇವರ ಸೇವಾ ಮಾಡುತ್ತೇವೆ, ಕಪಟ ಇಲ್ಲದ ದೇವರ ಸೇವಾ ಮಾಡೋದೇ ಇಲ್ಲ. ಅಲ್ಲಿ ನೋಡಿ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇದ್ದೇ ಇರ್ತಾರೆ. ಮಕ್ಕಳು ಯಾವಾಗ್ಲೂ ಅಪ್ಪ ಅಮ್ಮ ಅಂತ ಬಂದು ಅದು ಕೊಡು ಇದು ಕೊಡು ಅಂತ ಕೇಳೋದೇ ಅವ್ರ ಧರ್ಮ, ಕೇಳ್ತಾನೆ ಇರ್ತಾರೆ. ನಾವು ಹಾಗೆ ಕೇಳಿದವರೆ, ನಮ್ಮ ಅಪ್ಪ ಅಮ್ಮ ಬಂದಿರುತ್ತೆ ಎಲ್ಲ ಕೇಳಿದ್ರು ಕೊಡ್ತಾ ಇದ್ರು ಪಾಪ. ಆದರೆ ಯಾವಾಗಾದರೆ ಮಕ್ಕಳು ಇಷ್ಟೆಲ್ಲ ಕೊಟ್ಟರಲ್ಲ ಅಪ್ಪ ಅಮ್ಮ, ಅವ್ರಿಗೆ ನಾವೇನ್ ಕೊಡ್ತಾ ಇದ್ದೇವೆ, ಎಷ್ಟು ಅಭಿಮಾನ ಪಡ್ತಾ ಇದ್ದಾರೆ. ಅದಕ್ಕೆ ಅಪ್ಪ ಅಮ್ಮನ ಮೇಲೆ ಒಂದು ದಿವಸ ನಮಗೇನು ಬೇಡ ನೀವೇ ಬೇಕು ಅಂತ ಅಭಿಮಾನ ವ್ಯಕ್ತ ಮಾಡಿದ್ದಾರೆ. ಅಪ್ಪ ನನಗೇನು ಬೇಡ ನೀನೇ ಬೇಕು ಅಂತ ಕೂತರೆ ಎಷ್ಟು ಖುಷಿಯಾಗ್ಬಿಡುತ್ತೆ ಅಪ್ಪನಿಗೆ, ತಾಯಿಗೆ ಅಪ್ಪಿಟ್ಟು ಬಿಡ್ತಾರೆ, ಕೊಡದೆ ಬಿಡ್ತಾರ, ಎಲ್ಲ ಕೊಟ್ಟೆ ಕೊಡ್ತಾರೆ. ಆದರೆ ಆ ಒಂದು ಅಭಿಮಾನದ ಚೂರು ಅಷ್ಟು ಸಂತೋಷ ಕೊಡುತ್ತೆ. ಹೌದಾ? ಇದಕ್ಕಾಗಿ ಅಪ್ಪ ಅಮ್ಮ ನೋಡೋದು, ಮೊದಲು ಅಪ್ಪ ಅಮ್ಮ ನೋಡೋದು ಮಕ್ಕಳಲ್ಲಿ ಇದಕ್ಕಾಗಿ. ಮತ್ತೆ ನಾವು ಇದಕ್ಕಾಗಿ ನೋಡಿದರೆ ನಮ್ಮಪ್ಪ ಸ್ವಾಮಿ ಯಾವುದಕ್ಕಾಗಿ ನೋಡುತ್ತಾನೆ? ಮೊದಲು ಅದಕ್ಕೆ ಹೇಳಿದ್ರು ಧಾಮ್ನ ಸ್ವೇನ ಸದಾ ನಿರಸ್ತಪ್ಪ. ಈ ಕೋಟತನ ಅಂದ್ರೆ ಯಾವಾಗ್ಲೂ ದೇವರನ್ನು ಏನೋ ಒಂದು ಬೇಡೋದು, ಏನೋ ಒಂದು ಬೇಡೋದು, ಆತನಲ್ಲಿ ನೀನೇ ಬೇಕು ಅಂತ ಮನಸ್ಸು ಬರ್ತಾನೇ ಇಲ್ಲ. ಯಾವಾಗ್ಲೂ ದೊಡ್ಡ ಗೋಡೋಕಿ ಬರ್ತಾರೆ ದೇವರನ್ನ, ಇದು ಕೊಡು ಅದು ಕೊಡು ಅದು ಕೊಡು ಇದು ಕೊಡು, ಕಾಡ ಕಾಡಿಸಿ ಒದ್ದಾಡ್ತಾ ಇದ್ದೇವೆ. ಎಂದಾದರೂ ಅವನಲ್ಲಿ ಭಾವನೆ ಉಕ್ಕಿ ಬಂತ? ಬರ್ತಾನೇ ಇಲ್ಲ. ಬರಬೇಕಾ ಅಂತ ಕೇಳಿದ್ರು ಭಾಗವತಕಾರರು. ಸ್ವೇನ ಧಾಮ್ನ ಸದಾ ನಿರಸ್ತ, ತನ್ನದೇ ಆದ ತಾಕಟ್ಟಾಟನದ್ದು, ಅದಕ್ಕೆ ಕಪಟತನ ಇವನ ಅಪ್ರೇಮ ಬರಲ್ಲ. ಈ ಚಿಂತನೆ ಮಾಡಿದರೆ ನಮಗೂ ಕೂಡ ದಿನೇ ದಿನೇ ದೇವರಿಂದ, ಹೌದು ಮನಸ್ಸಿಗೆ ಅಭ್ಯಾಸ ಆಗಿರುತ್ತೆ, ತುಂಬಾ ಬೇಡಿ 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 ಅಭ್ಯಾಸ ಆಗಿರುತ್ತೆ. ಏನು ಬೇಡಿದ್ರೆ ಪೂಜೆ ಮಾಡಿದ್ರೆ ಏನೋ ಇರುತ್ತೆ ಮನಸ್ಸಿನಲ್ಲಿ, ಅಯ್ಯೋ ಇವತ್ತಿನ ಕಳ್ಕೊಂಡೆ ನಾನು ದೇವರನ್ನ ಏನು ಬೇಡಿಲ್ಲ ಅಂತ ದುಃಖ ಆಗ್ತಾ ಇರುತ್ತೆ. ಅದು ಹೋಗ್ತಾ ಬರುತ್ತೆ, ಏನಾಗುತ್ತೆ ಒಂದೊಂದು ಚೂರು ಒಂದೊಂದು ಚೂರು. ದೇವರ ಪೂಜಾ ಮಾಡುವಾಗ ಪುರಾಣದಲ್ಲಿ ಬರುತ್ತೆ, ಬ್ರಾಹ್ಮಣ ಬರ್ತಾ ಇರ್ತಾನೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ, ಕೋಳಿ ಬೇಗ ಕೂಗಿತು ಯಾವುದು ಪ್ರಾಣ ಹಿಡಿದುದಕ್ಕೆ, ದ್ವಾದಶಿ ಬೇಗ ಎದ್ದು ಹೊರಟ, 12 ಗಂಟೆಗೆ ಹೊರಟ. 12 ಗಂಟೆಗೆ ಹೋಗಿ ಗದ್ದೆಯಲ್ಲಿ ಹೋಗ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಮಧ್ಯ ದರ್ಶನ ಕೊಟ್ಟದು ಪಿಶಾಚಿ, ಮರದಲ್ಲಿ ಕೂತಿತ್ತು ಇಳಿದು ಬಂತು. ಕಾಟ ಕೊಳ್ಳಿಕೆ ನೋಡಿತು, ತೇಜಸ್ಸು ತುಂಬಾ ಇದೆ ಆ ಬ್ರಾಹ್ಮಣನಲ್ಲಿ, ಮುಕ್ತ ಬ್ರಾಹ್ಮಣ ಏನು ಗೊತ್ತಿಲ್ಲ, ದೇವರ ಪೂಜೆ ಒಂದು ಗೊತ್ತಷ್ಟೆ. ಅದಕ್ಕೆ ನೋಡಿತು ಇವನಿಂದ ಏನಾದ್ರು ಉಪಯೋಗ ಪಡೆದ್ರೆ ಚೆನ್ನಾಗಿರುತ್ತೆ ಅಂತ ಇಳಿದು ಬಂತು. ಅಟ್ಟವಿತ್ತು ಕಾಣಿಸುವಂತೆ ಕೇಳಿದ, ಏನು ಬೇಕು? ನಿನ್ನ ಪುಣ್ಯ ಚೂರು ಕೊಡು. ಬ್ರಾಹ್ಮಣ ಕೇಳಿದ್ದು ಪುಣ್ಯ ಅಂದ್ರೆ ಏನು? ಅಲ್ಲ ದೇವರ ಪೂಜೆ ಮಾಡ್ತಾ ಇರ್ತೀಯಲ್ಲ ಇಷ್ಟೆಲ್ಲ ಎಷ್ಟು ಪುಣ್ಯ ನೋಡು, ಇದು ಪುರಾಣದಲ್ಲಿ ಬರುವಂತಹ ಕಥ, ಯಾರೋ ಕಟ್ಟಿದ್ದಲ್ಲ ಪುರಾಣದಲ್ಲಿ ಬರುವಂತದ್ದು ನೋಡು, ಅದು ಪುಣ್ಯ ಪಾಪ ಅವೇನು ನನಗೆ ಗೊತ್ತಿಲ್ಲ, ನನಗೆ ದೇವರ ಪೂಜಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದರಲ್ಲಿ ನನಗೆ ಸಂತೋಷ ಬರುತ್ತೆ ಅದಕ್ಕೆ ಮಾಡ್ತಾ ಇದ್ದೇನೆ ಅಷ್ಟೇ, ನನಗೆ ದೇವರ ಪೂಜಾ ಮಾಡಿದರೆ ಸಂತೋಷ ಬರ್ತಾ ಇದೆ, ಏನು ಪುಣ್ಯ ಬರುತ್ತೋ ಏನು ನನಗೇನು ಗೊತ್ತಿಲ್ಲ ಅದಕ್ಕಾಗಿ ನಾ ಮಾಡ್ತಾ ಇಲ್ಲ. ಇದು ಅವನ ಬುದ್ಧಿ. ಅವಾಗ ಹೇಳಿತು ನೀನು ಬೇಡ ಅಂದ್ರೂ ಬಂದೇ ಬರುತ್ತೆ, ಒಂದು ಕೊಟ್ಟು ಬಿಡು ಸಾಕು. ಅವಾಗಂತ ನಾನು ಇದು ಬೇಡಿ ಅದು ಬೇಡಿ ಅವನೇನು ಪೂಜೆ ಮಾಡ್ತಾ ಇಲ್ಲ, ಅವನು ನೋಡಿದ್ರೆ ಸಾಕು ನನಗೇನು ಆನಂದ ಆಗ್ತಾ ಇದೆ ಅದಕ್ಕೆ ಪೂಜೆ ಮಾಡ್ತಾ ಇದ್ದೇನೆ. ಸರಿ ನೀನು ಉದ್ಧಾರ ಆಗ್ತೀಯಾದ್ರೆ ಅವನ ಕರುಣೆಯಿಂದ ಉದ್ಧಾರ ಆಗು, ಅದರಿಂದ ಏನಾದರೂ ಪುಣ್ಯ ಬಂದಿದ್ರೆ ನನಗದು ಬೇಕಾಗಿಲ್ಲ. ನೋಡಿ ಭಾವನೆ ನಮ್ಮಲ್ಲಿರುತ್ತೆ, ಅಪೂಪಗಳು ದಾನ ಬಂದಿದೆ, ಒಂದೇ ದಿವಸ 10 ಜನ ಕೊಟ್ಟಿದ್ದಾರೆ, 330 ಅಪೂಪ ಮನೆಯಲ್ಲಿದೆ, ನಮ್ಗೆ ತಿನ್ಲಿಕ್ಕಾಗಲ್ಲ, ಎಲ್ಲ ಶುಗರ್ ಪೇಷೆಂಟ್ಸೇ ಮನೆಯಾಗಿರೋದು, ಮನೆಯಾಗಿರೋದೆಲ್ಲ ಶುಗರ್ ಪೇಷೆಂಟ್ಸ್. ಏನ್ ಮಾಡ್ತಾರೆ, ಎಲ್ಲ ಅಪೂಪ ತಗೊಂಡೋಗಿ ಎಲ್ಲರಿಗೆ ಹಚ್ಚಿ ಬಿಡ್ತಾರೆ. ನೋಡೋರಿಗೆ ಅಪ್ಪ ಎಷ್ಟು ದಾನ ಮಾಡ್ತಾರೆ, ಬದಿದೆಲ್ಲ ಕೊಟ್ಬಿಟ್ರು, ಇವರು ತಿನ್ಲಿಕ್ಕಿಲ್ಲ ಅದನ್ನು ಕೊಟ್ಟ. ಏನು ನಮಗೆ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಕೊಟ್ಟದ್ದು. ಈ ಬ್ರಾಹ್ಮಣ ಹಾಗೆ ಕೊಟ್ಟ, ಈ ಬ್ರಾಹ್ಮಣ ಹಾಗೆ ಕೊಟ್ಟ. ಅದೇನು ಪುಣ್ಯ ಬರುತ್ತೋ ಅದು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿದ್ದು ದೇವರ ಪೂಜೆ, ಸಂತೋಷ ಆಗ್ತದೆ ನನಗೆ. ಅದು ಬಿಟ್ಟು ನನಗೆ ಬೇರೆ ಪುಣ್ಯ ಬಂತ ಅದು ನನಗೆ ಬೇಕಾಗಿಲ್ಲ, ನೀವು ತಗೊಂಡು ಹೋಗು. ಸಿಕ್ಕೊಟ್ಟ ಹೇಗೆ ಅಪೂಪ ಕೊಟ್ಟರೆ ಶುಗರ್ ಪೇಷಂಟ್ ಹಾಕಿ ಕೊಟ್ಬಿಟ್ಟ, ನನಗೆ ಪುಣ್ಯ ಬೇಕಾಗಿಲ್ಲ ಅಂತ ಕೊಟ್ಟ. ಯಾವ್ದು ಕೊಟ್ಟ? ಐದು ಆಹುತಿ ಕೊಡುತ್ತೇನೆ ನಿತ್ಯ ಊಟಕ್ಕಾರಕ್ಕೆ, ಒಂದು ಆಹುತಿ ಫಲ ಕೊಡುತ್ತೆ ಅಂತ ಮೋಕ್ಷಕ್ಕೆ ಹೋಗಿ ಅಂದ್ರೆ ಸ್ವರ್ಗಕ್ಕೆ ಹೊರಟು ಹೋಗಿ ಸಾಪಿಶಾಚಿ. ಇದು ವಿಶೇಷವಾಗಿ ಹೇಳ್ತಾರೆ. ಹಾಗಾದರೆ ನಾವು ಕೂಡ ದೇವರನ್ನ ಏನು ಬೇಡದ ಚಿಂತನೆ ಮಾಡುವುದಂದರೆ ಅದರಲ್ಲಿ ಖುಷಿ, ಅದರಷ್ಟು ಖುಷಿ ಯಾವುದೇ ಬರಲ್ಲಂತೆ, ಯಾವುದನ್ನು ಪಡೆದರೂ ಬರಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಧಾನ ಸ್ವೇನ ಸದಾ ನಿರಸ್ತ ಕೋಪಂ. ಇವತ್ತೇನು ಬೇಡದ್ರು, ಇವತ್ತೇನು ಚೆನ್ನಾಗಿದೆ, ಇವತ್ತೇನು ಬೇಡ ಅಂತ ಮಹಾರಾಜನ ನೋಡಿದ್ವು. ಎಲ್ಲರೂ ಸಂಕಲ್ಪ ಮಾಡ್ತಾ ಇದ್ದಾರೆ, ಕರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಬಂತು, ಅಯ್ಯೋ ಬಂತು ಬೇಡ ಹೋಗಬಾರದು ಎಂದು ಹಾಗೆ ಇರಬೇಕು. ಸ್ವೇನ ಸದಾ ನಿರಸ್ತ ಕೋಪಂ, ಎರಡು ಶಬ್ದ ಹಾಕಿದ್ದಾರೆ. ನಿರಸ್ತ ಕೋಪಂ ಅಂತ ಹಾಕಿದ್ರು ನಾಳೆ ಬಂದ್ರೆ ಇಲ್ಲ, ಸದಾ ನಿರಸ್ತ ಕೋಪಂ ಬಂದರು. ಇವತ್ತು ಇಲ್ಲೋ ಸ್ವೇನ ಬ್ರಾಹ್ಮಣ ತನ್ನದೇ ಶಕ್ತಿಯಿಂದ ಯಾವಾಗಲೂ ಕೋಪ ಇಲ್ಲದವ, ಹಾಗೆ ನಮ್ಮನ್ನು ಮಾಡಿದಿರುತ್ತಾನೆ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತೆ ಮಾಡುತ್ತಾನೆ. ಅದರಲ್ಲೂ ಕುಹರ ಇರಲ್ಲ, ಅವರು ಏನ್ ರಕ್ಷಣೆ ಕೊಡ್ತಾರೆ ಅಥವಾ ನಾವು ಏನು ಉಪಕಾರ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಬಂದು ಅವರು ಏನು ಸೇವಾ ಮಾಡುತ್ತಾರೆ. ಇವತ್ತು ನಾವು ಹೋಗಿ ಅವರಿಗೆ ಸಹಾಯ ಮಾಡಿದರೆ ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಅವ್ರಿಗೊಂದು ಸಹಾಯ ಮಾಡುತ್ತಾರೆ. ಯಾವುದು ತಲೆ ಇರಲಿಲ್ಲ, ನಾನು ಹೋಗಿ ಮಾಡುತ್ತೇನೆ, ನಾನು ಮಾಡಿದ್ದು ನಮ್ಮಪ್ಪ ಪ್ರೀತಿಗಾಗಿ ನಾನು ಮಾಡುತ್ತೇನೆ. ನಾಳೆ ಬೆಳಿಗ್ಗೆ ನನ್ನ ಕಾರ್ಯಕ್ರಮಕ್ಕೆ ಯಾರು ಬರದಿದ್ರು ಅಡ್ಡಿ ಇಲ್ಲ, ಅವನು ಮಾಡಿಕೊಡುತ್ತಾನೆ. ಅಂದರೆ ಯಾರಿಂದ ಏನು ಅಪೇಕ್ಷ ಪಡೆದಿರುವ ಗುಣ ನಮ್ಮಲ್ಲಿ ಬೇಕು ಅದಕ್ಕೆ ಬಿಂಬನ ಗುಣಗಳ ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ ಅಂತ ಸತ್ಯ. ಇಷ್ಟೆಲ್ಲ ನಡೆಯಬೇಕಾದ್ರೆ ಏನಾಗ್ಬೇಕು? ಒಳಗೆ ಕತ್ತಲು ಕಿರಣ ನಡೀಲಿಕ್ಕಾಗತ್ತ? ನಡೀಲಿಕ್ಕಾಗಲ್ಲ. ಅದಕ್ಕೆ ಆ ಕತ್ತಲು ಹೋಗಿಬಿಟ್ರೆ ಚೆನ್ನಾಗಿ ಬೆಳಕಲ್ಲಿ ತಿರುಗಾಡಬಹುದು. ಹಾಗಾದರೆ ಏನು ಬೇಕು? ದೀಪ ಬೇಕು. ಕತ್ತಲ ಮನೆಯಲ್ಲಿ ದೀಪ ಇದ್ದರೆ ಯಥೇಚ್ಛವಾಗಿ ಓಡಾಡಬಹುದು, ಹೌದಾ? ಹಾಗಾದರೆ ನಮಗೆ ದೀಪ ಬೇಕಾ? ಮತ್ತು ದೇವರು ಹೇಗೆ ಓಡಾಡ್ತಾ ಇದ್ದಾರೆ? ನಮಗೆ ದೇವರು ದೀಪ, ದೇವರಿಗೆ ಯಾರು ದೀಪ? ದೇವರಿಗೆ ಯಾರು ದೀಪ ಅಂದರೆ ಸತ್ಯಂ, ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಾಶನಾಗಿದ್ದಾನೆ. ಅವನ ಇನ್ನೊಬ್ಬರ ಅವಶ್ಯಕತೆ ಬೇಕಾಗಿಲ್ಲ, ತಾನೇ ವಿಶೇಷವಾಗಿ ತನಗೆ ತಾನೇ ದಾರಿ ದೀಪ, ಹೌದಾ? ಅಂಥವ ಆ ಬಿಂಬನ ಗುಣವನ್ನು ಚಿಂತನೆ ಮಾಡಿದರೆ ಅವ ನಮಗೆ ಸದಾ ದಾರಿದೀಪವಾಗಿ ಒಳಗೆ ಇದ್ದಾನೆ. ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭು ಹೇಳ್ತಾರೆ. ಅವರಿಂದ ಎಲ್ಲ ಹುಟ್ಟಿದ ಹೇಳ ಕಾಲಕ್ಕೆ ಹೃದಯದೊಳಗೆ ಏನಿದೆ ತಸ್ಯ ಶಿಖಾಯ ಮಧ್ಯೆ, ಒಳಗೆ ವಿಶೇಷವಾದ ಬೆಂಕಿ ಉರಿತಾ ಇದೆ, ದೀಪದಂತೆ ಉರಿತಾ ಇದೆ. ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ, ಹೃದಯದಲ್ಲಿರುವ ದೀಪ ಇದೆ, ಆ ದೀಪದ ಮಧ್ಯದಲ್ಲೇ ದೇವರಿದ್ದಾರೆ. ಬರೀ ಸುಮ್ಮನೆ ವರ್ಣಿಸಿದಲ್ಲ, ನಿಜವಾದ ದೀಪ ಇದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಆ ದೀಪ ಸುತ್ತು ಬಾಗಿಲು ಹಾಕಿದೆ, ಅದಕ್ಕೆ ದೀಪ ಇದ್ರೂ ಆ ಬೆಳಕು ಹೊರಗೆ ಬರ್ತಾ ಇಲ್ಲ. ಏನಾ ಬಾಗಲು? ದೇವರ ಕುರಿತು ತಿಳುವಳಿಕೆ ಇಲ್ಲದಿರುವುದೇ ಬಾಗಲು. ನಾವೀಗ ಸ್ವಾಮಿ ಪುರಾಣ ಹೇಳಿಕೊಡತಾ ಇದೆ, ಇದೇ ಹೇಳ್ತಾರೆ. ಶುಕ್ರ ಮಹರ್ಷಿಗಳು ನಮಗೆ ತೋರಿಕೊಟ್ಟದ್ದೇನೆಯ ಅಂದ್ರೆ ಅಧ್ಯಾತ್ಮ ದೀಪಂ, ಅಧಿ ಆತ್ಮ, ಆತ್ಮನೊಳಗಿರುವ ದೀಪವನ್ನು ತೋರಿಕೊಟ್ಟರಂತೆ, ಬಿಂಬನನ್ನು ತೋರಿಕೊಟ್ರು. ನೋಡಿದ ನಿನ್ನೊಳಗೆ ಬಿಂಬ ಇದ್ದಾನೆ, ಅವರ ಪಾದಗುಡಿ ಅಂತ ತೋರಿಕೊಟ್ರು ಶುಕಾಚಾರ್ಯರು. ಅಂಥ ಒಳಗಿರುವ ದೀಪ ಏನಿದ್ದಾನೆ ಅವನನ್ನು ಚಿಂತನೆ ಮಾಡಿದರೆ ಒಳಗೊಳಗೆ ನಾವು ಆಹ್ವಾನ ಕೊಟ್ಟರೆ ದೀಪದ ಸುತ್ತೂ ಇರುವ ಬಾಗಿಲು ತೆಗೆಯುತ್ತೆ. ಆಗ ಒಳಗಿರುವ ದೀಪದ ಪ್ರಕಾಶ ನಮ್ಮ ಹೃದಯದಲ್ಲೆಲ್ಲ ವ್ಯಾಪಿಸಿ ಬರುತ್ತೆ. ಸ್ವಯಂ ಪ್ರಕಾಶ ಒಳಗೆ ಬರ್ತಾ ಬರುತ್ತೆ, ಆನಂದ ಆಗ್ಬಿಡ್ತಾ ಇರುತ್ತೆ. ಇದನ್ನೇ ಹೇಳಿದರು ಸತ್ಯಂ. ಹೌದಪ್ಪ, ಇವತ್ತೇನೋ ಬಂತು, ನಾಳೆ ಇವತ್ತೋ ಇಲ್ಲೋ. ಪರಂ ಕುಂದರ ಬೆಳಗಯ್ಯ ಇದು. ಇದಕ್ಕೆ ಎಣ್ಣೆ ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಚೆನ್ನಾಗಿದೆ, ಶ್ರೇಷ್ಠವಾದ ದೀಪ ಇದು. ಅಂಥ ದೀಪವನ್ನು ಧೈಮಹಿ ಒಳಗೆ ಇರುವ ಸ್ವಾಮಿಯನ್ನ ಚಿಂತನೆ ಮಾಡುತ್ತೇವೆ. ಒಟ್ಟಾರೆ ಒಂದು ಶ್ಲೋಕದ ಅರ್ಥ ಏನಾಯಿತು, ನಮ್ಮ ಜೀವನದಲ್ಲಿ ಬೇಕಾದ ಎಲ್ಲಾ ಗುಣಗಳನ್ನ ತುಂಬಿಸುವ ವಿಶೇಷ ಮಂತ್ರ ಇದು. ನಮ್ಮಲ್ಲಿ ಜೀವನದಲ್ಲಿ ಏನೇನು ಕಷ್ಟಗಳು ಬರ್ತಾ ಇವೆ, ಆ ಕಷ್ಟ ಕಾರ್ಪಣ್ಯಗಳನ್ನ ಹೊರಗೆ ಓಡಿಸಿ ಒಳಗೆ ನಿಂತು ರಕ್ಷಣೆ ಮಾಡುವ ದೊಡ್ಡ ಮಂತ್ರ ಇದು. ಇದೇ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದಲ್ಲಿ ಕೂಡ ಧೀನಹಿ, ನಿನ್ನನ್ನು ಚಿಂತನೆ ಮಾಡುತ್ತೇವೆ. ಧಿಯೋ ಯೋನ ಪ್ರಚೋದಯ, ನಿನ್ನ ಕುರಿತಾದ ಆಲೋಚನೆಗಳನ್ನು ಕೊಡಯ್ಯ. ಇದೇ ಗಾಯತ್ರಿ ಮಂತ್ರದ ಅರ್ಥ. ಇದೇ ಭಾಗವತದ ಆದ್ಯ ಪದ್ಯದ ಅರ್ಥ. ಏನು ಬೇಕು ನಮಗೆ? ನಿತ್ಯವೂ ದೇವರ ಪರಿಚಯ ಬೇಕು, ಸತತ ದೇವರ ನೆನಪು ಬೇಕು. ಅವನೇ ಬೇಕು, ಅವನಲ್ಲದೆ ಬೇರೆ ಬೇಡ. ದೇವರಲ್ಲಿ ಅಪ್ಲಿಕೇಶನ್ ಹಾಕಬೇಕು ನಾವು. ಭಾಗವತ ಏನು ಹೇಳ್ತಾ ಇದೆ, ನೀನೇ ಬೇಕು ಅಂದರೆ ಅದರಲ್ಲಿ ಸುಖ ಇದೆಯಂತೆ, ನಿನ್ನಿಂದ ಏನೋ ಬೇಕು ಅಂದ್ರೆ ಅದರಲ್ಲಿ ಸುಖ ಇಲ್ಲವಂತೆ, ಅದು ನನಗೆ ತೋರ್ತಾ ಇಲ್ಲ, ತೋರಯ್ಯ ಅಂತ ಹಿಂದೆ ಬಿದ್ದರೆ ತೋರ್ತಾನ. ಇಲ್ಲ ನಾನಾಗಿ ನೋಡುತ್ತೇನೆ ಅಂತ ಹೋದರೆ ಎಂದಿಗೂ ತೋರಲ್ಲ. ಇದು ನಾವು ಇಂದು ಕಾಲ ಮಾಡಿದ ತಪ್ಪು. ಭಾಗವತ ಹೇಳುತ್ತಾರೆ, ಹೇಳಿದ್ರೆ ನಾನು ನೋಡುತ್ತೇನೆ ಅಂತ ಹೋಗ್ತೇವಲ್ಲ, ನೋಡು ನೋಡೋಣ ಅಂತಂದ ಭಗವಂತ. ಏನು ನೋಡ್ಲಿಕ್ಕಾಗಲ್ಲ. ಅದಕ್ಕೆ ಅರಣ್ಯಕಾಚಾರ್ಯರು ಬರ್ತಾ ಇದ್ದಾರೆ, ದೇವರ ಪಾದಕ್ಕೆ ಬೀಳು, ತಾನಾಗಿ ಎಲ್ಲ ತೋರ್ತಾನಯ್ಯ, ಇದೇ ಭಾಗವತದ ತಾತ್ಪರ್ಯ ಅಂತ ತಿಳಿಸಿಕೊಟ್ರು ಎಂಬಲ್ಲಿಗೆ ಶ್ರೀಕೃಷ್ಣ ಪ್ರಣಮಸ್ತು. ನಾಳೆಯಿಂದ ಹೀಗೆ ಹೇಳಲ್ಲ, ಯಾಕಂದ್ರೆ ಹೀಗೆ ಹೇಳಿದ್ರೆ ಒಂದನೇ ಸ್ಕಂಧವು ಹದಿನೈದು ದಿವಸಕ್ಕೆ ಮುಗಿಯಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಇಂಥ ಶ್ಲೋಕಗಳು ಒಂದಲ್ಲ, ಇಡೀ ಮೊದಲನೇ ಸ್ಕಂಧದಿಂದ ಹನ್ನೆರಡನೇ ಸ್ಕಂಧವರೆಗೂ ಎಲ್ಲಾ ಶ್ಲೋಕಗಳು ಇರ್ತವೆ. ಅಲ್ಲ ನಿಮಗೆ ನಮ್ಮ ಸ್ವಾಮಿಗಳ ಸಿದ್ಧ ಪದ್ಧತಿಯರು ಅವರು ಪ್ರೋಸ್ತಪದಿ ಹೇಳುತ್ತಾರೆ, ಪ್ರೋಸ್ತಪದಿಯಲ್ಲಿ ಹದಿನೈದು ದಿವಸದಲ್ಲಿ ಮಾಡುವ